ಬಲಿದಾನ ಅನ್ನೋ ಹೆಸರೇ ಬರ್ತಾರೆ. ಬಲಿದಾನ ಏನು ಕೊಟ್ಟರು ಬಲಿದಾನ ಅಲ್ಲ, ಸರ್ವಸ್ವ ಕೊಟ್ಟರೆ ಮಾತ್ರ ಬಲಿದಾನ ಅಂತ ಕರೀತಾರೆ. ಅದನ್ನು ಮಾಡಿ ಪ್ರತಿಫಲವಾಗಿ ಮೂರು ಲೋಕದ ಅಧಿಪತಿಯಾದ ಇಂದ್ರ ಪದವಿಯನ್ನು ಪಡೀತಾನೆ ಬಲಿಚಕ್ರವರ್ತಿ. ಇದು ಬಲಿಪಾಡ್ಯದ ಹಬ್ಬ ಅದು ದಿವಸ. ಅಮಾವಾಸ್ಯ ಲಕ್ಷ್ಮೀ ಪೂಜೆ ಅಧ್ಯಾತಕ್ಕೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಅಂತ ಮತ್ತೊಂದು ಪ್ರಸಂಗ. ವರಮಹಲಕ್ಷ್ಮಿ ಪೂಜೆ ಮಾಡಿರ್ತಾರೆ ಮತ್ತಾತಕ್ಕೆ ಮಾಡ್ತಾರೆ ಅಂತ ಕೇಳಿದರೆ, ಚಾತುರ್ಮಾಸ್ಯ ಪರಮಾತ್ಮನಿಗೆ ನಿದ್ರಾಕಾಲ ರಾತ್ರಿ ಕಾಲ ಅಂತ ಹೇಳಿದೆ. ಆ ಮಹಾಲಕ್ಷ್ಮಿ ಮೊದಲು ಹೇಳ್ತಾರಂತೆ, ಅವ್ರು ಹೇಳೋ ದಿವಸನೇ ಅಮಾವಾಸ್ಯ ಅವರು ಹೇಳ್ತಾರಂತೆ. ಗಂಡನಿಗಿಂತ ಮುಂಚೆ ಹೆಂಡತಿ ಹೇಳಬೇಕು ಅಂತ ಶಾಸ್ತ್ರದ ವಿಧಿ. ಅದಕ್ಕಾಗಿ ಮಹಾಲಕ್ಷ್ಮಿ ಅವತ್ತು ಹೇಳ್ತಾರೆ, ಉತ್ಥಾನ ದ್ವಾಸಿ ಪರಮಾತ್ಮ ಹೇಳ್ತಾರೆ, ಅದಕ್ಕೆ ಲಿಂಕ್ ಇರೋದು ಅದು. ಅದಕ್ಕೆ ಲಕ್ಷ್ಮಿ ಹೇಳ್ತಾರಲ್ಲ ಅವತ್ತು ಅವ್ರು ಪೂಜೆ ವಿಶೇಷ ಪೂಜೆ ಮಾಡೋದು ಅದಕ್ಕೆ ದಿವಸ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾರ ಮೊದಲು ಇವತ್ತು ಹೇಳೋದೇ ಇಲ್ಲ ಅಂದರೆ ಯಾರ ಮೊದಲು ಪ್ರಶ್ನೆ ಬರೋದೇ ಇಲ್ಲ. ಸಕಾಲಕ್ಕೆ ಇದ್ದರೆ ಈ ಪ್ರಶ್ನೆಗಳು ಬರುತ್ತೆ. ಲಕ್ಷ್ಮೀನಾರಾಯಣರು ಮಹಾಲಕ್ಷ್ಮಿ ತೋರಿಸ್ತಾರೆ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಪೂಜೆ ಮಾಡುತ್ತೆ ಹೇಳು ಅಂತ ಹೇಳ್ತಾ ಮಹಾಲಕ್ಷ್ಮಿಯ ಮಹಿಮೆಯನ್ನು ಅಲ್ಲಿ ತಿಳಿಸಿ ಆದರ್ಶವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇದಿಷ್ಟು ಚಾತುರ್ಮಾಸ್ಯದ ಹಿರಿಮೆಯ ಒಂದು ಮುಖ ಇದು. ಇನ್ನು ವೈಜ್ಞಾನಿಕವಾಗಿ ಇದು ತುಂಬ ಮಹತ್ವವುಂಟು. ಮೊದಲ ತಿಂಗಳ ವ್ರತದಲ್ಲಿ ಶಾಖವನ್ನು ಯಾತಕ್ಕೆ ಬಿಡಬೇಕು ಅಂತ ಹೇಳೋದಕ್ಕೆ ವೈಜ್ಞಾನಿಕ ಕಾರಣ ಇದು. ಈಗಷ್ಟೇ ಬೆಳೆ ಬರಲಿಕ್ಕೆ ಪ್ರಾರಂಭವಾದ ಕಾಲ ಇದು. ಬಿತ್ತನೆ ಮುಗಿದಿರುತ್ತೆ, ಎಲ್ಲ ಬೆಳೆ ಬರಲಿಕ್ಕೆ ಶುರುವಾಗಿರುತ್ತೆ. ಈ ಕಾಲದಲ್ಲಿ ಬೆಳೆ ಆಹಾರಕ್ಕೆ ಯೋಗ್ಯ ಅಲ್ಲ, ಆಹಾರಕ್ಕೆ ಯೋಗ್ಯವಾದದ್ದಲ್ಲ. ಅದನ್ನು ತಿಂದರೆ ಮನುಷ್ಯನಲ್ಲ ಪಶುಗಳು ಬದುಕೋದಿಲ್ಲ ಅಂತ ಹೇಳ್ತಾರೆ. ಎಳೆ ಹುಲ್ಲು ಎಳೆ ಇದನ್ನು ತಿಂದರೆ ಪೈರನ್ನು ತಿಂದರೆ ಪಶುಗಳು ಬದುಕೋದಿಲ್ಲ. ಅದು ಎಷ್ಟು ಬೇಗ ಸಾಯಿತು ಗೊತ್ತಾ, ಕೆಲವೇ ಗಂಟೆಗಳಲ್ಲಿ ಸತ್ತೋಗುತ್ತೆ. ಅದಕ್ಕೆ ತೋರಿಸ್ತಾರೆ ಮನುಷ್ಯನಿಗೆ ಪಶುಗಳಿಗೆ ಭಾರಿ ಸ್ಟ್ರಾಂಗ್ ಅವು, ಅವಕ್ಕೆ ಜೀರ್ಣ ಶಕ್ತಿಗೆ ಆಗೋದಿಲ್ಲ ಅಂತ ಮನುಷ್ಯನಿಗೆ ಕೇಳಬೇಕಾ? ಅದು ಒಂದು ತಿಂಗಳು ಪೂರ್ತಿ ಬಿಟ್ಟುಬಿಡಿ, ಶಾಖ ಆಗಷ್ಟು ಬರ್ತಕ್ಕಂಥ ಯಾವ ತರಕಾರಿ ಪಲ್ಯ ತಿನ್ನಾಗಿಲ್ಲ, ಸುರಕ್ಷಿತ. ಕೊನೆಯ ವ್ರತಕ್ಕೆ ಹೋಗ್ತೇವೆ ನಾವು. ಕೊನೆಯ ವ್ರತದಲ್ಲಿ ಬೇಳೆ ಯಾವುದು ಉಪಯೋಗಿಸಾಗಿಲ್ಲ. ಯಾತಕ್ಕೆ? ಈಗ ಸಸ್ಯ ಬೆಳೆದಿರುತ್ತೆ, ಆಗ ಕಾಳಾಗ ಕಾಲ ಅದು, ಆಗ ಹುಳ ಇರುತ್ತೆ ಕಾಳಲ್ಲಿ ನೋಡಿ, ಹುಳು ಕಾಡುತ್ತೆ, ಅದು ವಿಷ, ಅದು ಇನ್ನು ಬರ್ತಿರೋದಿಲ್ಲ. ಎಳೆಗಾಳು ಅದು ಒಳ್ಳೆಯದಲ್ಲ. ಹೀಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ವ್ರತ ತುಂಬ ವಿಹಿತವಾಗಿರೋ ವ್ರತ. ಅದು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇಹಪರದ ಸಾಧನೆಯಾಗುತ್ತೆ. ಇನ್ನೊಂದು ಮತ್ತೊಂದು ಕಾರಣ ಉಂಟು ಆಹಾರದ ವ್ಯತ್ಯಾಸದ ದೊಡ್ಡ ಉಪಯೋಗ. ಮತ್ತೊಂದೇನು ಅಂದರೆ, ಈ ರೈತರು ಬೆಳೆ ಬೆಳೀತಾರೆ, ಒಂದು ವರ್ಷ ಜೋಳ, ಮತ್ತೊಂದು ವರ್ಷ ಕಡಲೆ, ಈ ರೀತಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋದಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ? ಪ್ರತಿಯೊಂದು ಬೆಳೆಗೂ ಆಹಾರ ಸತ್ವ ಬೇರೆ ಬೇಕು, ಭೂಮಿಯಲ್ಲಿ ಸತ್ವ ಇರುತ್ತಲ್ಲ, ಎಲ್ಲದಕ್ಕೂ ಒಂದೇ ಅಲ್ಲ, ಬೇರೆ ಬೇರೆ ಬೇಕದು. ಜೋಳ ಬೆಳೀತಾ ಹೋಗ್ತಾರೆ, ಅದಕ್ಕೆ ಬೇಕಾದ ತೊಗೊಂಡು ಬಿಡುತ್ತೆ. ಪ್ರತಿ ವರ್ಷ ಮತ್ತೆ ಅದನ್ನೇ ವ್ಯತ್ಯಯ ಬೆಳೀತಾನೆ, ಅದು ಕಡಿಮೆ ಆಗ್ತಾ ಬಂದಿರುತ್ತಾಗಲೇ ಇನ್ನೊಂದು ಎಕ್ಸಸ್ ಆಗಿಬಿಟ್ಟಿರುತ್ತೆ. ಇದು ಬೇಡವಾದ ಎಕ್ಸಸ್ ಆಗಿರುತ್ತೆ, ಇದು ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಏನು ಮಾಡಬೇಕಾಗ? ಬೆಳೆಗಳೆಲ್ಲ ಪರಿವರ್ತನೆ ಮಾಡ್ತಾರೆ, ಚೇಂಜ್ ಮಾಡಿದಾಗ ಆಹಾರ ಪದಾರ್ಥಗಳು ಇನ್ನು ಬಿಟ್ಟುಬಿಡುತ್ತೆ. ಮುಂದಿನ ಸಹ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ, ಮತ್ತೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಈ 8 ತಿಂಗಳಿನ ಆಹಾರ ತೊಗೊಂಡಿರ್ತೇವಲ್ಲ, 4 ತಿಂಗಳು ಚೇಂಜ್ ಆಗುತ್ತೆ. ಆ ಮೂಲಕ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ, ಆಹಾರ ಪದ್ಧತಿ ಯಾವುದು ಕಡಿಮೆ ಇರುತ್ತಲ್ಲ ಅದೆಲ್ಲ ಹೊಂಚ್ಕೊಂಡ್ಬಿಡುತ್ತೆ. ಈ ಕಾಲದಲ್ಲಿ ಬರೀ ಬೇಳೆ ಉಪಯೋಗಿಸ್ತೇವೆ, ನಾಳೆಯಿಂದ ಬರೀ ಬೇಳೆ. ಅದರಿಂದಾಗಿ ಪ್ರೋಟೀನ್ಸ್ ಎಲ್ಲ ಫುಲ್ ಪ್ರೋಟೀನ್ಸ್ ಸಿಗತಕ್ಕಂಥ ಕಾಲ ಇದು. ಪ್ರೋಟೀನ್ ಕೊರತೆ ಎಲ್ಲ ತುಂಬಿ ಹೋಗಿಬಿಡುತ್ತೆ. ಆಮೇಲೆ ಹಾಲು ಬಿಡ್ತಾರೆ, ಹಾಲಲ್ಲಿ ಜಿಡ್ಡಿರೋದು ನಮಗೆ ಗೊತ್ತು, ಅದೇ ಕೊಬ್ಬು, ಕೊಲೆಸ್ಟ್ರಾಲ್ ಬರೋದೇ ಅದರಿಂದ. ವರ್ಷ ಪೂರ್ತಿ ತೊಗೊಂಡಿರ್ತಾರೆ, ಒಂದು ತಿಂಗಳು ಬಿಟ್ಟುಬಿಡ್ತಾನಲ್ಲ, ರಕ್ತನಾಳ ಶುದ್ಧಿ ಆಗಿಬಿಡುತ್ತೆ, ರಕ್ತನಾಳ ಕಂಪಲ್ಸರಿ ಶುದ್ಧಿ ಆಗಿಬಿಡುತ್ತೆ. ಮೊಸರಿನಲ್ಲೂ ಹಾಗೇನೆ, ಆಮಿಷ ಶುದ್ಧಿ ಮಾಡುತ್ತೆ. ಅಲ್ಲಿ ಬೇಳೆಗಳಿರ್ತಕ್ಕಂಥ ಬಿಟ್ಟುಬಿಟ್ಟಾಗ ನಾವು ಬರೀ ತರಕಾರಿ ತೊಗೊಳ್ತೇವೆ. ಆಗ ಎಲ್ಲ ಅಲ್ಲ, ಕೆಲವು ವಿಶೇಷವಾಗಿ ಬಾಳೆ ಭಾರಿ ಶ್ರೇಷ್ಠ. ಆಗ ಬಾಳೆ, ಗಡ್ಡೆ, ಗೆಣಸು ಎಲ್ಲ ದೇಹ ಆಮಿಷ ತಗೊಂಡಾಗ ದೇಹ ಇನ್ನೂ ಗಟ್ಟಿಯಾಗುತ್ತೆ. ಈ ರೀತಿ ಮಾಡಿ ಮಾಡಿ ಕೊನೆಗೇನಾಗುತ್ತೆ, ಯಾವುದೇ ಸಮಯ ಯಾವುದೇ ಪ್ರದೇಶದಲ್ಲೂ ಕೂಡ ದೇಹದಲ್ಲಿ ಆರೋಗ್ಯದ ಒಂದು ಸುಸ್ಥಿತಿ ಬದಲಾವಣೆ ಹೊಂದೋದಿಲ್ಲ. ಆರೋಗ್ಯ ಸರಿಯಾಗಿತ್ತಂದರೆ ಎಂಥ ಸಾಧನೆ ಬೇಕಾದ್ರೂ ಮಾಡ್ಬೋದು. ಪರೀಕ್ಷೆ ದಿವಸ ಹುಡುಗನಿಗೆ ಜ್ವರ ಬಂತು, ವರ್ಷ ಪೂರ್ತಿ ಓದಿದ್ ವೇಸ್ಟ್. ಒಂದು ಗಂಟೆ, ಒಂದು 3 ತಾಸಿನ ಜ್ವರ ವರ್ಷನ ಹಾಳು ಮಾಡುತ್ತವ. ಆರೋಗ್ಯ ಸರಿ ಇದ್ದಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು. ಅಂತ ಆರೋಗ್ಯ ಸರಿ ಇರೋದು ಓವರ್ ನೈಟ್ ಸಾಧ್ಯ ಇಲ್ಲ. ವ್ರತೋಪಾಸನಗಳನ್ನು ಮಾಡಿ 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 ಅಭ್ಯಾಸ ಮಾಡಬೇಕಾದ್ರೆ, ಒಂದ್ಸರ್ತಿ ಕೈ ಎತ್ತಿ ಕೆಳಗಿಡ್ತಾನೆ ಎಕ್ಸಸೈಸ್ ಅಂತ ಕರೆಯೋದಿಲ್ಲ, 10-20 ಸರ್ತಿ ಮಾಡ್ತಾನೆ ಎಕ್ಸಸೈಸ್ ಅಂತ ಕರೀತಾನೆ. ಗೊತ್ತಾಯ್ತಾ? ಒಂದ್ಸರ್ತಿ 2 ಹೆಜ್ಜೆ ಓಡಾಡೋ ಅಂತ ಕರೆಯೋದಿಲ್ಲ, ಒಂದು ಗುರಿ ಇಟ್ಕೊಂಡು ಓಡಾಡ್ದಾಗ ಓಡಾಟ ಅಂತ ಕರೀತಾನೆ. ಅದೇ ವ್ರತ ಅಂದರೆ ಹಾಗೆ. ಈ 4 ತಿಂಗಳಲ್ಲಿ ಬಹಳ ಸುವ್ಯವಸ್ಥಿತವಾಗಿ ನಾವು ಮಾಡ್ತಕ್ಕಂಥ ಕಾರ್ಯ. ಏನೋ ಜನ ಭಾವಿಸಿಬಿಟ್ಟಿರ್ತಾರೆ ಹಳೆ ಕಾಲದ ಜನ ಅರ್ಥವಿಲ್ಲದೆ ಏನೋ ಮಾಡ್ತಿದ್ರು ಅಂತ ಹೇಳಿ, ತಪ್ಪೋದು. ಹಿಂದಿನ ಜನಗಳು ಏನು ಮಾಡಿದ್ರು ಕೂಡ ಅವ್ರು ವಿಚಾರ ಮಾಡಿ ಮಾಡೋ ಪದ್ಧತಿ ಅವರಿಗಿತ್ತು. ಈಗ ಏನು ಮಾಡಿದರೂ ಕೂಡ ದುಡುಕಿ ಮಾಡೋ ಪ್ರವೃತ್ತಿ ಬಂದಿ, ಫಾಸ್ಟ್ ಕಾಲ ಇದೆ, ಏನಾದರೂ ತೋರಿಸ್ದಾಗ ಮಾಡಿದಾಗ ಬಿಟ್ಟ ಅಷ್ಟೇ. ಹಾಗಲ್ಲ, ಹಿಂದಿನ ಕಾಲದ ಜನಗಳಲ್ಲಿ ಒಂದು ಭಾವನೆ ಇತ್ತು. ನಾನು ವಿಮರ್ಶ್ಯ ಕೃತಿ ಕುರುತೇ ಅಖಿಲಂ, ಅವರೆಲ್ಲವನ್ನು ಕೂಡ ವಿಮರ್ಶೆ ಮಾಡಿ ಮಾಡಿ ಮಾಡ್ತಾರೆ. ವಿಜ್ಞಾನಿ ತನ್ನ ಸಿದ್ಧಾಂತವನ್ನು ಓವರ್ ನೈಟ್ ಮುಂದಿಡೋದಿಲ್ಲ, ಪ್ರಯೋಗಗಳನ್ನು ಮಾಡಿ 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 ಸತ್ಯತೆಯನ್ನು ಮನಗಂಡು ಆಮೇಲೆ ಮುಂದಿಡ್ತಾರೆ. ನಮ್ಮ ಋಷಿ ಮುನಿಗಳು ಹಾಗೆ, ಋಷಿ ಹಿ ದರ್ಶನಾತ್ ಅಂತ ಕರೀತಾರೆ. ಜೀವನದಲ್ಲಿ ಎಲ್ಲ ಬಗೆಯಾದಂತಹ ದರ್ಶನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನು ನಿತ್ಯ ಅಳವಡಿಸಿ ತರ್ತಾರೆ. ಅದಕ್ಕೆ ಒಂದು ಅವರ ಸತತವಾದ ಪ್ರಯತ್ನ, ಮತ್ತೊಂದು ವೇದಾದಿ ಶಾಸ್ತ್ರಗಳ ಬ್ಯಾಕ್ಗ್ರೌಂಡ್, ಎರಡು ಸೇರಿದಾಗ ವಿಶಿಷ್ಟವಾದಂಥ ಸಿದ್ಧಿ ಬರುತ್ತೆ. ಸಮಾಜಕ್ಕೆ ಅದನ್ನು ಒಂದು ವರವನ್ನಾಗಿ ಜನ ಕೊಟ್ಟಿದ್ದಾರೆ. ನಾವು ವಿಜ್ಞಾನಿಗಳ ಮಾತನ್ನು ಧೈರ್ಯವಾಗಿ ನಂಬ್ತೇವೆ, ಪ್ರಯೋಗ ಮಾಡಿ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಋಷಿಗಳ ಮುಂದೆ ಮಾತ್ರ ನಂಬೋದಿಲ್ಲ, ಅವರು ಪ್ರಯೋಗ ಅಲ್ಲ ತಪಸ್ಸು ಮಾಡಿ ಹೇಳ್ತಾರೆ, ನೆನಪಿರಬೇಕು. ಪ್ರಯೋಗ ಮಾಡಿ ಹೇಳಿದಾಗ ವಿಜ್ಞಾನಿ, ತಪಸ್ಸು ಮಾಡಿ ಹೇಳಿದಾಗ ಋಷಿ ಆಗ್ತಾನೆ. ಅಂತ ಋಷಿ ಅನುಭವದ ಮಾತುಗಳವೆಲ್ಲ ಕೂಡ. ಒಬ್ಬ ಅನುಭವದ ಮಾತಿಗೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ವಿಜ್ಞಾನಿ ಮಾತಿಗೆ ಎಷ್ಟು ಬೆಲೆ ಇರುತ್ತೆ ಅರ್ಥ ಮಾಡಿಕೊಂಡ್ರೆ, ಅನುಭವದಲ್ಲಿ ಅಮೃತ ಇದೆ ಅಂತ ಒಂದು ಮಾತಿದೆ, ಅನುಭವದಲ್ಲಿ ಅಮೃತ ಇದೆ, ಅದನ್ನು ಅರ್ಥ ಮಾಡಿಕೊಂಡು ವ್ರತ ಉಪವಾಸ ಮೊದಲಾದವುಗಳನ್ನೆಲ್ಲ ನಾವು ಅರ್ಥವಂತಾಗಿ ಮಾಡಲಿಕ್ಕೆ ಶುರು ಮಾಡಿದರೆ ಒಬ್ಬಿಬ್ಬರು ಉದ್ಧಾರವಾಗ್ತಾ ಆಗ್ತಾ ಹೋದಂತೆ ಇಡೀ ಸಮಾಜ ಉದ್ಧಾರವಾಗುತ್ತೆ, ಸಮಾಜದ ದೇಶೋದ್ಧಾರವಾಗುತ್ತೆ. ನಮ್ಮ ಜೀವನದಲ್ಲಿ ನಿತ್ಯ ಜೀವನ ಬೇರೆ, ಆಧ್ಯಾತ್ಮಿಕ ಸಾಧನೆ ಬೇರೆ ಅಂತ ಮಾಡಲಿಲ್ಲ. ಇವತ್ತು ವಿದ್ಯಾರ್ಥಿಗೆ ಪರೀಕ್ಷೆಗೆ ಓದೋರು ಬೇರೆ, ಓದೋರು ಬೇರೆ, ನಿತ್ಯ ಓದೋರು ಬೇರೆ. ನಿತ್ಯ ಅದನ್ನು ಪಾರ್ಟ್ ಆಫ್ ಹಿಸ್ ಡೇ ಮಾಡ್ಕೊಂಡ್ಬಿಟ್ರೆ ರ್ಯಾಂಕ್ ಬಂದು ಪಾಸ್ ಆಗ್ತಾನೆ. ಪರೀಕ್ಷಾ ಕಾಲಕ್ಕೆ ಮಾತ್ರ ಪಾಸ್ ಮಾಡಿದರೆ ಇಲ್ಲ, ಬರೀ ಪಾಸ್ ಆಗ್ತಾನೆ, ಇಲ್ಲ ಕಾಪಿ ಹೊಡೆಯೋ ಸ್ಥಿತಿ ಬರ್ತಾನೆ ಕೊನೆಗೆ. ಆ ರೀತಿ ಆಗಬಾರ್ದು. ನಿತ್ಯದ ಜೀವನದಲ್ಲಿ ಓದು ಅವಿಭಾಜ್ಯ ಅಂಗ ಆಗಬೇಕು. ವ್ರತೋಪವಾಸಗಳೆಲ್ಲ ಅಧ್ಯಾತ್ಮ ಸಾಧನೆಯ ಭಾಗ. ಅದು ನಮ್ಮ ಮೋಕ್ಷ ಸ್ವರ್ಗ ಇತ್ಯಾದಿಗಳೆಲ್ಲ ಸತ್ವೇಲಿ ಬರುತ್ತೆ ಅಂತ ಅಷ್ಟೇ ತಿಳ್ಕೊಳ್ಬಾರ್ದು. ನಿತ್ಯ ಜೀವನದಲ್ಲೂ ಅದಕ್ಕೆ ಸಾಧನೆ ನಡೀತಾ ಇರುತ್ತೆ. ಒಬ್ಬ ರ್ಯಾಂಕ್ ಸ್ಟೂಡೆಂಟು ಓವರ್ ನೈಟ್ ರ್ಯಾಂಕ್ ತೊಗೊಳ್ಳೋದಿಲ್ಲ, ಸತತ ಅಭ್ಯಾಸ ಮಾಡಿ ತೊಗೊಂಡಿರ್ತಾರೆ. ಸ್ವರ್ಗಕ್ಕೆ ಹೋಗೋರು ಓವರ್ ನೈಟ್ ಸ್ವರ್ಗಕ್ಕೆ ಹೋಗೋದಿಲ್ಲ. ಇಂಥ ಸತ್ಯಧರ್ಮಗಳ ಪಾಲನೆ ಮಾಡಿದ ಮೊದಲ ನಿಬಂಧನೆಗಳನ್ನು ಜೀವನ ಪೂರ್ತಿ ಅದನ್ನು ನಡೆಸಿ ಅದನ್ನು ಸಾಧಿಸ್ತಾರೆ. ಅದೇ ರೀತಿ ಪಾಪಿಯಾದವನು ಕೂಡ ಕಳ್ಳತನ ಕೂಡ ಸುಲಭ ಮಾಡೋಕ್ಕೆ ಬರೋದಿಲ್ಲ. ಕಷ್ಟಪಟ್ಟು ರಾತ್ರಿ ಎದ್ದು ಅಮ್ಮ ಏನೋ ಮಾಡಿಕೊಂಡು ಸಾಧಿಸ್ತಾನೆ, ಜೈಲಿಗೆ ಹೋಗ್ತಾನಷ್ಟೇ. ಅಂದರೆ ಕಷ್ಟಪಟ್ಟು ಅವನು ಜೈಲಿಗೆ ಹೋಗ್ತಾನೆ, ಇವರು ಕಷ್ಟಪಟ್ಟು ಸ್ವರ್ಗಕ್ಕೆ ಹೋಗ್ತಾರೆ, ಸುಖವಾಗಿರ್ತಾರೆ. ಅವರ ಸಾಧನೆ ಅವರಿಗೆ, ಇವರ ಸಾಧನೆ ಇವರಿಗೆ. ನಾವು ಒಳಿತನ್ನ ಸಾಧನೆ ಹಿಡಿಬೇಕೇ ಹೊರತು ಕೆಟ್ಟ ಸಾಧನೆ ಹಿಡಿಬಾರ್ದು. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅವೃತಂ ಗಮಯ, ತಮಸೋಮ ಜ್ಯೋತಿರ್ಗಮಯ ಇವೆಲ್ಲ ಏನು ಹೇಳುತ್ತೆ ನಮಗೆ? ಕತ್ತಲೆಯಿಂದ ಬೆಳಕಿಗೆ, ಸಾವಿನಿಂದ ಬದುಕಿಗೆ, ಆ ನೀವೇ ಬದಲಾಗಬೇಕು ನಮಗೆ. ಅದೇ ರೀತಿಯಲ್ಲಿ ನಾವು ಮನುಷ್ಯನ ಜೀವನದಲ್ಲಿ ವಿಕಾಸ ಅಂದ್ರೆ ಅದೇನೆ, ನಾವು ಪರ್ಸನಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಏನು? ಇಡೀ ಸಮಾಜ ಡೆವಲಪ್ ಆಗಬೇಕು, ತಾನು ಡೆವಲಪ್ ಆಗಬೇಕು, ತನ್ನ ಗುರಿಯನ್ನು ಸಾಧಿಸ್ತಾ, ಅದೇ ಡೆವಲಪ್ಮೆಂಟ್ ಅಂದ್ರೆ ಅದೇ. ಒಂದು ಗುರಿ ಇರಬೇಕು, ಅದನ್ನು ಸಾಧಿಸಬೇಕು, ಅದನ್ನು ವಿಕಾಸ ಅಂತ ಕರೀತಾರೆ. ನಾವು ಪೈರನ್ನು ಬೇಜ ಹಾಕಿಬಿಡ್ತೇವೆ, ನೋಡ್ತೇವೆ, ನಾಲ್ಕೈದು ದಿವಸ ಎಕ್ಸ್ಪೆಕ್ಟ್ ಮಾಡ್ತೇವೆ, ಅಂಕುರ ಬಂತೋ ಇಲ್ವೋ, ಬೆಳೀತೋ ಇಲ್ವೋ, ವಾಚ್ ಮಾಡ್ತಾ ಇರ್ತೇವೆ. ನಾಲ್ಕು ತಿಂಗಳಲ್ಲಿ ಬೆಳೆ ಕೊಡಬೇಕು, ಆ ರೀತಿ ಪ್ಲಾನ್ ಮಾಡ್ತೇವೆ. ನಾವು ಜೀವನ ಪೂರ್ತಿ ಬೆಳೆದವರು ನಮಗತಿ ಏನಾಗಬೇಕು? ಈ ಮತ್ತೆ ಬೆಳೆ ನಿರೀಕ್ಷೆ ಮಾಡ್ತೇವಲ್ಲ, ನಮ್ಮನ್ನೇ ನಿರೀಕ್ಷೆ ಮಾಡೋದಿಲ್ಲ. ವಿದ್ಯಾರ್ಥಿಗೆ ಕೇಳುತ್ತೆ ಫಸ್ಟ್ ಇಯರ, ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ, ಥರ್ಡ್ ಇಯರ್ ಅಂತ ಕೇಳುತ್ತೆ. ನಾವು ಮಾತ್ರ ಒಂದೇ ಕ್ಲಾಸ್ ಮಾನವನಾಗಿ ಒಂದೇ ಕ್ಲಾಸಲ್ಲಿ ಇದ್ರ ಗತಿ ಏನಾಗಬೇಕಾಗ? ಬೆಳವಣಿಗೆ ನಿರೀಕ್ಷೆ ಮಾಡಬೇಕು ನಾವು. ಹಿಂದಿನಿಗಿಂತ ನಾವು ಜೋಸ್ ಮೊದಲು ಸತ್ಯವನ್ನು ಭಯಪಟ್ಟು ಹೇಳ್ತಾ ಇದ್ದೆ, ಈಗ ಧೈರ್ಯವಾಗಿ ಹೇಳ್ತೇನೆ. ಆ ಭಾವನೆ ಬರಬೇಕು. ಕೆಟ್ಟ ಜನ ಮೊದಲು ಸತ್ಯವನ್ನು ಹೇಳಬೇಕಾದ್ರೆ ಭಯಪಟ್ಟು ಹೇಳ್ತಾರೆ, ದೊಡ್ಡವರು ಬೈತಾರೆ ಅಂತ ಹೇಳ್ತಾರೆ, ಹೆದರಿಸ್ತಾರೆ, ನರಕ ಆಗುತ್ತೆ ಅಂತ ಹೇಳ್ತೇವೆ ಅಂತ ಹೇಳ್ತಾರೆ. ವಯಸ್ಸು ಒಳ್ಳೆ ಪಕ್ವಾದ ಮೇಲೆ ಸ್ವರ್ಗ ನರಕ ನಾನು ಯಾವುದು ತಲೆ ಕೆಡಿಸಿಕೊಳ್ಳೋದಿಲ್ಲ. ಸತ್ಯವನ್ನು ಹೇಳಬೇಕು, ಹೇಳ್ತೆ, ಭಗವಂತ ಮೆಚ್ಚುತ್ತಾನೆ, ಹೇಳ್ತೆ. ಕೆಟ್ಟದ್ದನ್ನು ಯಾರು ಹೆದರಿಸಬೇಕಾಗಿಲ್ಲ, ನಾವು ಇಷ್ಟಪಡೋದಿಲ್ಲ, ಮಾಡೋದಿಲ್ಲ. ಈ ದೀಕ್ಷೆ ಬರಬೇಕು, ಅದು ಡೆವಲಪ್ಮೆಂಟ್ ಅಂದ್ರೆ. ಅದು ಒಂದನೇ ಕ್ಲಾಸಿನ ಮಗು ನಾಲ್ಕು ಹದಿನಾರು ಅನ್ನೋ ತ್ಯಾತಕ್ಕೆ ಮಿಸ್ ಹೇಳ್ತಾರೆ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅದು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಮಿಸ್ ಹೇಳ್ತಾರೆ ಅಂತ ಹೇಳೋದಿಲ್ಲ, ಐ ಪ್ರೂವ್ ಇಟ್ ಅಂತ ಹೇಳ್ತಾರೆ. ಇದು ಬದಲಾವಣೆ, ಇದು ಡೆವಲಪ್ಮೆಂಟ್ ಅಂದರೆ ಇದು. ಆ ರೀತಿ ನಾವು ಬದಲಾವಣೆ ಹೊಂದಿದರೆ ಅದು ಸಾಧನೆ. ಪಶುಗಳಿಗೆ ಸಾಧನೆ ಇಲ್ಲ. ಹುಟ್ಟಿದಾಗ ಹೇಗಿರುತ್ತೋ ಪಶು ಸಾಯ್ಬೇಕಾದ್ರೆ ಹಾಗೆ ಇರುತ್ತೆ. ಹುಟ್ಟಿದಾಗಲೂ ಅದಕ್ಕೆ ಗಂಗಾ ನೀರು ಯಾವುದು ಗೊತ್ತಿಲ್ಲ, ತಾನೇ ಹಾಕಿದ ಗಂಜುಲು ಯಾವುದು ಗೊತ್ತಿಲ್ಲ, ಅದಕ್ಕೆ ಕೊನೆಗೂ ಹಾಗೆ ಇರುತ್ತೆ. ಹಸು ಕರು ಹೇಗಿರುತ್ತೋ ಹಸು ಕೊನೆಬೇಕಾದ್ರೆ ಹಾಗೆ ಇರುತ್ತೆ. ಮನುಷ್ಯ ಹಾಗಲ್ಲ. ಹುಟ್ಟಿದಾಗ ಪೇಪರ್ ತುಂಡು ಒಂದೇ ಅವನಿಗೆ, ಮಗುಗೆ ಈ ನೋಟು ಒಂದೇ. ಆದರೆ ಬೆಳೀತಾ ಬೆಳೀತಾ ಹೋದಂತೆ ಎಷ್ಟು ಮಟ್ಟಿಗೆ ಹೋಗ್ತಾನೆ ಅಂದರೆ ಆ ನೋಟಿಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತಾರೆ. ಆ ಸ್ಥಿತಿ ಬರ್ತಾರೆ. ವಿವೇಕ ಶುರುವಾಯ್ತು ಅವನಿಗೆ, ವಿವೇಕ ಬಂತು. ಆದರೆ ವಿವೇಕ ನೋಟೆ ಪರಮಾರ್ಥ ಅಂತ ತಿಳ್ಕೊಂಡ್ಬಿಡ್ತಾ ಅದು ಅವಿವೇಕ ಆಯ್ತು. ಅದಾಗಬಾರ್ದು ಅಷ್ಟೇ. ನೋಟು ಕಾಗದ ಬೇರೆ ಅಂತ ಗೊತ್ತಾಗಬೇಕು. ಕಾಗದದ ಉಪಯೋಗ ಕಾಗದಕ್ಕೆ, ನೋಟಿನ ಉಪಯೋಗ ನೋಟಿಗೆ. ಅಂದರೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಇದು ಇಂಪಾರ್ಟೆಂಟ್. ನೋಟಿಗೆ ವ್ಯಾಲ್ಯೂ ಇದೆ, ಇದಕ್ಕೆ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂಸ್ ತಿಳ್ಕೊಳ್ಳೋದೇ ವರಿಷ್ಠ ಜೀವನ. ಪಶುಗಳಿಗೆ ಯಾರು ವ್ಯಾಲ್ಯೂ ಹೇಳೋದಿಲ್ಲ, ವರಿಷ್ಠನಿಗೆ ವ್ಯಾಲ್ಯೂ ಹೇಳುತ್ತಾರೆ. ಅದಕ್ಕೋಸ್ಕರ ಇವತ್ತು ವರಿಷ್ಠತ್ವಕ್ಕಿರೋ ಬೆಲೆ ಬೇರೆ ಯಾವುದಕ್ಕಿರೋದಿಲ್ಲ. ಅದರಿಂದಾಗಿ ನಾವು ಬರೀ ಬೈವೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಅಂದರೆ ಅದು ಜೀವನ ಅಲ್ಲ, ಅಚೀವ್ಮೆಂಟ್ ಅಲ್ಲ. ನಾವು ಸಾಧನೆ ಮಾಡಿದರೆ ಅಚೀವ್ಮೆಂಟ್ ಆಗುತ್ತೆ. ಅಂಥ ಸಾಧನೆಗೆ ದೇಹದ ಆರೋಗ್ಯ ಬಹಳ ಮುಖ್ಯವಾದದ್ದು. ಅಂತ ಆರೋಗ್ಯಕ್ಕೋಸ್ಕರ ವಿಹಿತವಾದಂಥ ಒಂದು ವ್ರತ ಉಪವಾಸಗಳಲ್ಲಿ ಚಾತುರ್ಮಾಸ್ಯ ವ್ರತ ಬಹಳ ಶ್ರೇಷ್ಠವಾದ ವ್ರತ. ಅದಕ್ಕೆ ಇದನ್ನೆಲ್ಲ ಒತ್ತಿ ಹೇಳಿ, ಇದು ಸಂಬಂಧಪಟ್ಟಂತೆ ಎಲ್ಲ ಪುರಾಣಗಳಲ್ಲೂ ಮಹಾತ್ಯ ಬರುತ್ತೆ ಅಂತ ಹೇಳಿದೆ. ವರಾಹ ಪುರಾಣದಲ್ಲಿ ತುಂಬ ಕೆಲವು ಉಪಾಖ್ಯಾನಗಳನ್ನು ಹೇಳ್ತಾರೆ. ಅದು ಚಿಕ್ಕದಾಗಿ ಹೇಳ್ತಾರೆ, ಹೆಚ್ಚು ಹೇಳೋದಕ್ಕೆ ಗೊತ್ತಿಲ್ಲ. ಚಿಕ್ಕದಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಇದ್ದ, ಶಂಭುಕಾಂತ ಅವನ ಹೆಸರು. ಅವನಿಗೆ ಹೆಂಡತಿ ಇತ್ತು, ತುಂಬ ದಾರಿದ್ರ್ಯ, ಸರಿಯಾಗಿ ಉಡೋ ಬಟ್ಟೆಗಳೂ ಇಲ್ಲ, ಆ ಸ್ಥಿತಿಯಲ್ಲಿ ಇದ್ದ. ಮಕ್ಕಳು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಆಗಿಬಿಟ್ಟಿದೆ. ಅದೊಂದು ಗೋಳು ಬೇರೆ, ಜೊತೆಗೆ ಮಕ್ಕಳು ಹುಟ್ಟಿದ ತಕ್ಷಣ ಸಾಯೋದು, ಮೊಹರಮೃತ ಪ್ರಜಾಪಿ ಇದ್ದಾಗ ಆಗಿತ್ತು. ಕೊನೆಗೆ ಒಂದು ಮಗು ಮಾತ್ರ ಉಳ್ಕೊಳ್ತು. ಇವನು ನೋಡಿದ್ರೆ ತಿನ್ಲಕ್ಕೂ ಏನೂ ಇಲ್ಲ, ಹೆಂಡತಿ ಮೈಬೇಡ, ಸರಿಯಾಗಿ ಉಡ್ಲಕ್ಕೆ ಬಟ್ಟೆ ಇಲ್ಲ, ಅಂಥ ಒಂದು ದಾರಿದ್ರ್ಯ. ಕೊನೆ ಒಂದಿಷ್ಟು ತಡ್ಕೊಳಕ್ಕಾಗಲಿಲ್ಲ, ಹೆಂಡತಿ ಹೇಳಿಲ್ಲಂತೆ ಸ್ವಾಮಿ, ನಾನು ಬದುಕಲಿಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಬದುಕಲಿಕ್ಕಾಗೋದಿಲ್ಲ, ಇಂಥ ಬದುಕು ಅನ್ನಕ್ಕೆ ಇಲ್ಲ, ಬರೀ ನೋವು, ನಾವು ಬದುಕೇನು ಮಾಡೋದು, ಒಂದು ಮಾತು ಹೇಳ್ತಾಳಾಗಿ. ಇಂಥ ಹೊತ್ತಿನಲ್ಲಿ ಅಂಥ ಗಂಡನ ಬಿಟ್ಟು ಬಿಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ, ಆದರೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ನಾನು ಬಿಟ್ಕೋಬೇಕು, ಇಂಥ ಹೊತ್ತಲ್ಲಿ ನಾನು ಬಿಡೋದಿಲ್ಲ. ಇವತ್ತು ಸ್ವಲ್ಪ ಸಂಬಳ ಕಡಿಮೆ ಆದರೆ ಬಿಡೋ ಕಾಲ ಬಂದೋಗ್ಬಿಟ್ಟಿದೆ. ಇತ್ತೀಚೆಗೆ ಸಂಬಳ ಕಡಿಮೆ ಆದರೆ ಸಾಕು, ಎಷ್ಟೋ ಸೇರ್ತೆ ಐಟಿ ಬಿಟಿ ರಿಸೆಷನ್ ಬಂತಲ್ಲ, ಆ ಫಿಕ್ಸ್ ಆದ ಮದುವೆ ಕೆಲಸ ಅಲ್ಲ ಅದು, ಎಷ್ಟೊಂದು ಅವನಿಗೆ ಕೆಲಸ ಹೋಯಿತು ಮತ್ತೆ ಆಗ ಮದುವೆ ಆಗಲಿ ಅಂತ ಕೆಲವರು, ಕೆಲಸ ಗ್ಯಾರಂಟಿ ಇಲ್ಲ ಅಂತ ಕೆಲವರು. ಇದೆಂಥ ಧರ್ಮ ಇದು, ವ್ಯಾಲ್ಯೂನ ಇದು, ಒಂದು ತುಂಬ ತಪ್ಪು. ಹಿಂದಿನ ಕಾಲಕ್ಕೆ ಒಂದು ಸಾವಿತ್ರಿ ಕಥೆ ಕೇಳ್ತೇವಲ್ಲ, ಸಕೃತ್ ಕನ್ಯಾ ಪ್ರದೀಯನೆ, ಈ ಭಾಗ ಹೇಳುತ್ತೆ ಕಥೆ ಇದು. ಸ್ವಾಮಿ, ನಾನು ಇಷ್ಟಾದರೂ ಬಿಟ್ಟು ಹೋಗೋದಿಲ್ಲ, ಆದರೆ ಪ್ರಾಣ ಮಾತ್ರ ಬಿಟ್ಬಿಟ್ಟು, ನಾನು ಬದುಕಲಿಕ್ಕೆ ನನ್ನ ಸಾಧ್ಯ ಇಲ್ಲ, ನಿಮ್ಮನ್ನು ಬಿಡೋದಿಲ್ಲ, ಪ್ರಾಣ ಬೇಕಾದ್ರೂ ಬಿಡ್ತೇನೆ ಅಂತ ಹೇಳಿದ್ರು. ಇದು ಧರ್ಮ ಅಂದರೆ ಇದಕ್ಕೆ ಧರ್ಮ, ಧರ್ಮ ಧರ್ಮಕ್ಕೋಸ್ಕರ ತ್ಯಾಗ ಮಾಡೋದಕ್ಕೆ, ಅದು ಕಾನೂನಿಗೋಸ್ಕರ ದೇಹ ಕೊಡ್ತಾನಲ್ಲ ಅವನು ವೀರ ಯೋಧನಾಗ್ತಾನೆ. ದೇಶದ ರಕ್ಷಣೆ ಹೇಗೆ ಮುಖ್ಯನೋ, ದೇಹದ ರಕ್ಷಣೆ ಹಾಗೆ ಮುಖ್ಯ, ಧರ್ಮದ ರಕ್ಷಣೆ ಇನ್ನೂ ಮುಖ್ಯವಾದದ್ದು. ಈ ಮಗುನ ಎಲ್ಲೋ ಮಲಿಸಿಬಿಡ್ತೇನೆ, ನಾನು ದೇಹ ಬಿಟ್ಟುಬಿಡ್ತೇನೆ, ಒಬ್ಬರು ನೀವು ಹೇಗಾದರೂ ಬದುಕಿ ಅಂತ ಹೇಳಿದಾಗ ಅವ್ರಿಗೆ ತುಂಬ ದುಃಖ ಆಯಿತು. ಪಾಪ ಹೆಂಡತಿನ ಬೈಲಿಲ್ಲ, ಅರ್ಥ ಮಾಡಿಕೊಂಡ, ಹೌದು ಎಂಥ ಸ್ಥಿತಿ ಬಂತು. ಅವ್ರು ಹೇಳ್ತಾನೆ, ಇವತ್ತು ನನ್ನ ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇದ್ದೇನೆ, ನನಗೇನಾದರೂ ಸ್ವಲ್ಪ ಆಹಾರ ಯಾರಾದರೂ ಕೊಟ್ಟರೆ, ಒಂದು ದಿವಸದ ಮಟ್ಟಿಗೆ ಕೊಟ್ಟರೆ, ನಾನು ಕೆಲಸ ಶುರು ಮಾಡಿದೆ, ಏನಾದರೂ ಮಾಡಿ ಬದುಕೋ ಪ್ರಯತ್ನ ಮಾಡ್ತೇನೆ, ಯಾರಾದರೂ ಸಹಾಯ ಮಾಡಿ ಅಂತ ಕೇಳುತ್ತಾನೆ. ಆಗೊಬ್ಬ ಗೌತಮಿ ಅಂತ ಒಬ್ಬ ವಿಧವೆ ಬರ್ತಾಳೆ, ವಯಸ್ಸಾದ ವೃದ್ಧೆ, ವಿಧವೆ, ತುಂಬ ಒಳ್ಳೆ ಸ್ವಭಾವ. ಅವಳು ಬಂದು ಹೇಳ್ತಾಳೆ, ನೋಡು ನಾನೂ ಬಡವಳೆ, ಹೆಚ್ಚು ಕೊಡೋ ಶಕ್ತಿ ನನಗಿಲ್ಲ, ಇವತ್ತಿನ ಪೂರ್ತಿ ನಮ್ಮ ಮನೆಗೆ ಬಾ, ಇಬ್ಬರು ಬನ್ನಿ ಊಟ ಹಾಕ್ತೇನೆ, ಆದರೆ ನಾಳೆ ಬೆಳಗ್ಗೆಯಿಂದ ನೀನು ಒಂದು ಜೀವನೋಪಾಯ ಹುಡುಕು ಅಂತ ಹೇಳಿದ ತಕ್ಷಣ ಆಯಿತು ಅಂತ ಹೋಗ್ತಾನೆ. ಮರುದಿವಸ ಬೆಳಗ್ಗೆ ಅವಳು ಊಟ ಹಾಕ್ತಾಳೆ, ರಾತ್ರಿನೂ ಊಟ ಹಾಕಿರ್ತಾಳೆ, ಒಂದು ಬುತ್ತಿ ಕಟ್ಟಿಕೊಡ್ತಾಳೆ ತೊಗೊಂಡೋಗು ಅಂತೇಳಿ. ಅವನ ಹೆಂಡತಿ ಸಮೇತ ಮಗುವನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾರೆ, ಸೌದೆ ಕಡದು ತಂದು ಮಾರೋದು ಅಂತ ಇದು ಅವನಿಗೆ ಉದ್ಯೋಗ. ಅಲ್ಲಿ ಸೌದೆ ಕಡಿಯೋದು, ತರ್ ಮಾರೋದು, ಅದರಿಂದ ಬದುಕೋದು ಅಂತ ಹೋಗ್ತಾನೆ. ಅಷ್ಟು ದಿವಸ ಆಹಾರ ಬೇರೆ ಇರಲಿಲ್ಲ, ಅವ್ರು ತುಂಬ ಸೌದೆಯನ್ನು ಕಡಿದ್ರು, ಗಂಡ ಹೆಂಡತಿ ಸೇರಿಬಿಟ್ಟು, ಮಗು ಬೇರೆ ಇತ್ತು, ಎಲ್ಲ ಕಟ್ಟಿಕೊಂಡು ಹೊರಡಬೇಕು ಅಂತ ಹೊರಟರು, ಭಾರಿ ಸುಸ್ತಾಗಿ ಹೋಯ್ತು. ಅವು ಭಾರ ಬೇರೆ, ಅದು ಸೌದೆ ಭಾರ, ಹೋಗ್ಬೇಕಾದ್ರೆ ಇಲ್ಲದ ಭಾರ ಬರಬೇಕಾದ್ರೆ ಬಂತು. ತುಂಬ ಕಷ್ಟಪಟ್ಟು ಹೋದ್ರು ಒಂದು ಕಡೆ ಹೋಲಕ್ಕ ದಪ್ಪ ಅಂತ ಬಿದ್ದು ಬಿಡ್ತಾರೆ, ಎಚ್ಚರ ತಪ್ಪು ಹೋಗಿಬಿಡಂತ. ಆಗ ಒಬ್ಬ ಮುನಿ ಬರ್ತಾರೆ, ಗಾಲವ ಅಂತ ಒಬ್ಬ ಮುನಿ ಬರ್ತಾರೆ. ಮುನಿಗಳು ಜೀವನದಲ್ಲಿ ಅವು ಏನೋ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೇವೆ, ಅದೆಲ್ಲ ಮಾಡ್ತಾರೆ. ಮೊದಲು ಲೋಕ ಕಲ್ಯಾಣ ಮಾಡ್ತಾರೆ ಫಸ್ಟ್ ಅವ್ರ ಮುನಿಗಳು. ನೋಡಿದರು ತುಂಬ ಕರುಣೆ ಬಂತು, ಪಾಪ ನೋಡಿದ ತಕ್ಷಣ ತಮ್ಮ ಕಮಂಡಲ ನೀರನ್ನು ಹಾಕಿಬಿಟ್ಟು ಚಿಮುಕಿಸಿ ಅವರನ್ನು ಎಬ್ಬಿಸ್ತಾರೆ. ಮೂರ್ಛೆ ಬಂದವರು ಹೇಳ್ತಾರೆ, ಕುಡಿಯೋಕ್ಕೆ ನೀರು ಕೊಡ್ತಾರೆ. ಅವರಿಗೆ ಸಮಾಧಾನ ಆಗುತ್ತೆ, ಸ್ವಾಮಿ ಜೀವನದಲ್ಲಿ ಮೊದಲ ಬಾರಿಗೆ ಸ್ವಲ್ಪ ನಮ್ಮನ್ನು ಕರುಣೆಯಿಂದ ನೋಡೋರನ್ನು ಕಂಡಾಗಾಯಿತು, ನಾವೀಗ ದಯವಿಟ್ಟು ನಮ್ಮ ಅನುಗ್ರಹ ಮಾಡಿ, ನೀವು ದೊಡ್ಡ ಜ್ಞಾನಿಗಳು ಅಂತ ನೋಡಿದರೆ ಗೊತ್ತಾಗ್ತಾ ಇದೆ ನಮ್ಮ ಸ್ಥಿತಿ ಯಾಕೆ ಹೀಗಾಯಿತು, ಏನು ಪಾಪ ಮಾಡಿದ್ವಿ ಅಂತ ಕೇಳ್ತಾ. ಇದು ಬಹಳ ಮುಖ್ಯ, ನಾವು ಯೋಚನೆ ಮಾಡ್ಕೋಬೇಕು. ಏನೋ ಅನಿಷ್ಟವಾಯಿತು ಅಂತ ಕೇಳಿದ್ರೆ, ಮನೆ ನೋಟಿಸ್ ಬಂದಿದ್ರೆ ಸರಿಯಾಗಿ ಫೀಸ್ ಕಟ್ಟಿಲ್ಲ, ಬಿಲ್ ಕಟ್ಟಿಲ್ಲ ಅಂತ ಅರ್ಥ. ಸುಮ್ಮನೆ ನೋಟಿಸ್ ಕೊಡೋದಿಲ್ಲ, ಓ ಯಾತಕ್ಕೆ ಬಿಲ್ ಕಟ್ಟಿ, ಕಟ್ಟಿಬಿಟ್ಟು ಸರಿಗೆ ಹೋಗ್ಬಿಡುತ್ತೆ ಅಷ್ಟೇ. ಅದು ನಮಗೆ ಗೊತ್ತು, ಡಿಸ್ಕನೆಕ್ಟ್ ಮಾಡೋ ಬಂದವರು, ಮಾಡ್ಲಿಕ್ಕೆ ಬಂದವರು ಬಿಲ್ ಕೊಟ್ಟ ತಕ್ಷಣ ಸರಿ ಮಾಡ್ತಾರಲ್ಲ, ಹಾಗೆ ಪಾಪ ಅಂದರೆ ಇನ್ನೇನು ಪಾಪ ಅಂದರೆ ಏನಲ್ಲ, ಮಾಡಿದ ತಪ್ಪನ್ನೇ ಪಾಪ ಅಂತ ಕರೆಯೋದು. ಮಾಡಿದ ತಪ್ಪು ಪಾಪ, ಮಾಡಿದ ಒಳ್ಳೆಯದು ಪುಣ್ಯ ಅಷ್ಟೇ. ಅದು ನಾವು ಏನೋ ಅದಕ್ಕೆ ಬ್ರ್ಯಾಂಡ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಒಪ್ಕೊಂಡ ಅವನು, ಮಾಮಿ ಏನು ತಪ್ಪು ಮಾಡಿರ್ಬೋದು ನಾನು ಆಗ ಅಂತ ಹೇಳ್ತಾರೆ. ಹಿಂದಿನ ಜೀವನದಲ್ಲಿ ಏನಾಗಿದ್ದೆ ಗೊತ್ತಾ ನೀನು, ಕಪಿಲ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದೆ, ಬ್ರಾಹ್ಮಣ ಇವಳು ನಿನ್ನ ಹೆಂಡತಿಯಾಗಿತ್ತು. ಆಗೊಂದು ಅನೇಕ ಪ್ರಸಂಗ ಬಂತು, ನೀನು ಅವಳು ಇಬ್ಬರು ಸರಿಯಾಗಿ ಇದ್ರಿ, ಇನ್ನೊಂದು ಮದುವೆ ಆದಿ ನೀನು. ಮದುವೆಯ ಫಲ ದೊಡ್ಡ ಹೆಂಡತಿಯನ್ನು ಬಿಟ್ಟುಬಿಟ್ಟು ಚಿಕ್ಕ ಹೆಂಡತಿಯನ್ನಷ್ಟೇ ನೀನು ವಿಶೇಷವಾಗಿ ಮೆಚ್ಚಿಸಲು ಪ್ರಾರಂಭ ಮಾಡಿದೆ. ಅದರ ಫಲ ದೊಡ್ಡ ತುಂಬ ದುಃಖ ಆಯಿತು ದೊಡ್ಡ ಹೆಂಡತಿಗೆ. ಕೊನೆಗೆ ಅವಳು ಏನು ಮಾಡಿದ್ಲು, ಒಂದು ಮಗುವನ್ನು ಹೆತ್ತಲು. ಚಿಕ್ಕ ಹೆಂಡತಿ ಭಾರಿ ಅಸೂಯೆ ಬಂತು, ನನಗೆ ಮಗು ಇಲ್ಲ, ಇವಳಿಗೆ ಮಗು ಇದೆ, ಇವಳಿಗೆ ಯಾಕೆ ಮಗು ಇರಬೇಕು ಅಂತ ಕೊಲ್ಲೋ ಯೋಚನೆ ಮಾಡಿದ್ಲು ದೊಡ್ಡ ಹೆಂಡತಿ ಮಗುವನ್ನು. ಅವಳಿಗೆ ಅರ್ಥ ಆಯಿತು, ಕಷ್ಟ ಮನೆ ಬಿಟ್ಟು ತವ್ರ ಮನೆಗೆ ಹೋಗಿಬಿಡ್ತಾಳು. ತವ್ರ ಮನೆಗೆ ಹೋಗಿ ಮಗುವಿನ ಸಮೇತ ಸುಖವಾಗಿ ವಾಸ ಮಾಡಿಕೊಂಡಿರ್ತಾಳೆ. ಇಲ್ಲಿವರಿಗೆ ಪಾಪದ ಫಲ ಬಿಡಲಿಲ್ಲ, ಇವನು ವಿಚಿತ್ರವಾದ ರೋಗ ಬಂತು, ಅವಳು ರೋಗ ಬಂದು ಸತ್ತೋದ್ಲು. ಇವನ ರೋಗ ಬಂದು ಸಾಯೋ ಸ್ಥಿತಿಗೆ ಬಂದು ಇವನು ರೋಗ ಬಂತು, ಒದ್ದಾಡ್ತಾ ಒದ್ದಾಡ್ತಾ ಆಸ್ತಿ ಎಲ್ಲ ಕರೆಹೋಯ್ತು, ಬಿಚ್ಚೆ ಬಿಡ್ತಾ 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 ಹೊರಟ, ಕಣ್ಣು ಬೇರೆ ಕಣ್ಣದಾಗಾಯ್ತು. ಜೊತೆಗೆ ಕೊನೆಗೆ ಹೆಂಡತಿ ಇದ್ದ ಊರಿಗೆ ಬಂದ ಭಿಕ್ಷೆ ಬೇಡಕ್ಕೆ. ದೇವರು ಹೇಗೆ ಯೋಗ ಮಾಡಿದ್ದ, ಹೆಂಡತಿ ಮನೆ ಮುಂದೆ ನಿಂತ ಭಿಕ್ಷಾಂದೇಹಿ ಅಂತ. ಅವಳು ನೋಡಿರ್ಲು ಪಾಪ, ಗಂಡನ್ನು ಗುರುತಿರ್ಲು, ಅವಳು ಎರಡನೇ ಇದ್ದರು ಗುರುತಿಟ್ಟು, ದ್ವೇಷ ಸಾಧಿಸಲಿಲ್ಲ ಅವಳು. ತಕ್ಷಣ ಒಳಗೆ ಕರೆದು ಪ್ರೀತಿಯಿಂದ ಮಾತಾಡಿಸಿ, ನಿಮಗೆ ಒಳ್ಳೆ ಬುದ್ಧಿ ಬಂದಿದೆ ಅಷ್ಟಮೇ ಸಾಕು ಅಂತ ಇಟ್ಟುಕೊಂಡು ಅವಳು ಜೋಪಾನವನ್ನು ಮಾಡ್ತಾಳೆ. ತನಗೆ ದ್ರೋಹ ಮಾಡಿದವರಿಗೆ ಜೋಪಾನವನ್ನು ಮಾಡ್ತಾಳೆ, ಅದರ ಫಲ ಅವರದ್ದು ಆರೋಗ್ಯ ಸರಿ ಹೋಗುತ್ತೆ. ಮುಂದೆ ಒಂದು ಕಾಲ ಬಂದು ಅವನು ಸಾಯ್ತಾನೆ, ಅವಳು ಸಾಯ್ತಾಳೆ. ಮಗ ನಂದಕ ಅಂತ ಮಗನ ಹೆಸರು. ತಂದೆ ತಾಯಿ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ, ಅವರಿಗೆ ವಿಶೇಷವಾದಂಥ ತನ್ನ ಸೇವೆಯನ್ನು ಸಲ್ಲಿಸ್ತಾನೆ. ಇಲ್ಲಿ ಅವರು ಹಾಗೆ ತನ ಸಾಧಿಸಲಿಲ್ಲ, ಅವಳು ಕಲ್ಯಾಣವನ್ನೇ ಮಾಡಿದ, ಇವಳು ಹಾಗೆ ಮಾಡಿದ್ಲು. ಇದರ ಪ್ರಭಾವದಿಂದ ಮುಂದೆ ಅವಳು ರಾಜಕುಮಾರಿಯಾಗಿ ಹುಡ್ತಾಳೆ. ಮೊದಲೇ ಹೇಳಿದ ರಾಜಕುಮಾರಿಯಾಗಿ ಹುಡ್ತಾಳೆ, ಅವಳು ದರಿದ್ರಾಗಿ ಹುಡ್ತಾಳೆ. ಮತ್ತೆ ಮಾಡಿದ ತಪ್ಪಿಗೆ ಇದೆಲ್ಲ ನಡೆ. ಮಗನು ಕೂಡ ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಮಗನಾಗಿ ಹುಡ್ತಾನೆ, ಒಳ್ಳೆ ವಿದ್ಯಾ ವೇದ ವಿದ್ಯಾದಿ ಪಾರಂಗತನಾಗ್ತಾನೆ. ಈಗ ಮುಂದೆ ಹೋಗ್ತಾ ಇದು ಮತ್ತೊಂದು ಪ್ರಸಂಗ ಹೇಳ್ತಾ, ಇದೇ ವ್ಯಕ್ತಿ ಮುಂದೆ ಒಬ್ಬ ಕಪಿಲ ಅಂತ ವ್ಯಕ್ತಿಯಾಗಿ ಹುಟ್ಟಿ ಮಾಡಿದ ಕಥೆ. ಒಂದು ಸರ್ತಿ ಏನಾಯಿತು ಗೊತ್ತಾ, ಅವನು ಹಿಂದಿನ ಜನ್ಮದ ಕಥೆಗಳಿವು, ಗಂಡ ಹೆಂಡತಿ ಇರ್ತಾರೆ ಇವರಿಬ್ಬರೇನೆ. ಇದು ಒಂದು ಮಾತಿನ ಅರ್ಥ, ಜನ್ಮ ಜನ್ಮಕ್ಕೂ ಗಂಡ ಹೆಂಡತಿ ಸಂಬಂಧ ಮುಂದುವರಿಯುತ್ತೆ ಅಂತ ಅರ್ಥ. ಅದನ್ನೇ ಹೇಳ್ತಾರೆ, ಏನರ್ಥ, ಮುಂದುವರಿತಾ ಇದೆ ಅಂತ ಅರ್ಥ. ಅಲ್ಲಿ ಹೋದಾಗ ಭಾರಿ ಜಿಪುಡರು, ಸಂಪಾದನೆ ಮಾಡ್ತಿದ್ದ, ಯಾರಿಗೂ ಒಂದು ಪೈಸಾನೂ ಕೊಡ್ತಿರ್ಲಿಲ್ಲ. ಹೆಂಡತಿನೂ ಹಾಗೆ ಗಂಡನೂ ಹಾಗೆ, ಹೆಂಡತಿ ಒಳ್ಳೆಯವಳು ಗಂಡನಿಗೆ ಭಯಪಟ್ಬಿಟ್ಟು ಏನೋ ದಾನ ಮಾಡ್ತಿರ್ಲಿಲ್ಲ. ಅವನಂತೂ ಎಷ್ಟು ಮಟ್ಟಿಗಿದ್ದ ಗೊತ್ತಾ, ಇನ್ನೊಬ್ಬರ ಮನೆ ಊಟ ಮಾಡಿ ಅಭ್ಯಾಸ, ಅವರು ಸ್ವಂತ ಮನೆ ಅಡುಗೆ ಮಾಡ್ತಾನೆ ಇರಲಿಲ್ಲ. 12 ಗಂಟೆವರೆಗೆ ಕಾದು ಯಾರೂ ಕರೆದೆ ಹೋದರೆ ಗಂಜಿ ಮಾಡಿಬಿಡು ಸಾಕು ಅಂತ ಮಾಡ್ತಿದ್ದು ಅಷ್ಟೇ, ಖರ್ಚಾಗಬಾರ್ದು ಅಂತೇಳಿ ಅಷ್ಟು ಮಾಡ್ತಿದ್ದೆ. ಹಣ ಎಲ್ಲ ಕೂಡಿ ಹಾಕ್ಬಿಡೋದು ಅಷ್ಟೇ, ಯಾರು ಬಂದರೂ ಬೈದು ಕಳಿಸೋದು, ಒಂದು ಪೈಸೆ ದಾನ ಮಾಡ್ತಿರಲಿಲ್ಲ. ಕೊನೆಗೆ ಒಂದು ದಿವಸ ಅವನೆಲ್ಲೋ ಹೋಗಿದ್ದ ಕಾಲಕ್ಕೆ ಒಬ್ಬ ಬ್ರಹ್ಮಚಾರಿ ಬರ್ತಾರೆ ಅವ್ರ ಮನೆಗೆ. ಇವಳೊಬ್ಬಳೆ ಸುಶೀಲೆ ಅಂತೇಳಿ ಹೆಸರು, ಮನೆಯಲ್ಲಿರ್ತಾಳೆ. ಅವನು ಬಂದು ಕೇಳ್ತಾನೆ, ಅಮ್ಮ ತುಂಬ ಹಸಿವಾಗಿದೆ, ಅನ್ನ ಕೊಡಿ ಅಂತ ಕೇಳಿದಾಗ ಒಳ್ಳೆ ಮನಸ್ಸಿತ್ತಲ್ಲ, ಗಂಡ ಹೇಗೆ ಊರಲ್ಲಿಲ್ಲ, ಬಾ ಊಟ ಹಾಕ್ತೇನಂತೆ ಅಂತ ಪಾಪ ಧೈರ್ಯ ಮಾಡಿ ಊಟಕ್ಕೆ ಹಾಕ್ತಾನೆ. ಆ ಊಟ ಎಲ್ಲ ಮಾಡ್ತಾನೆ. ಆಗ ಅವಳು ಕೇಳ್ತಾಳೆ, ಏನು ವಿಷಯ ನಿಂದು ಅಂತ ಕೇಳ್ತಾಳೆ. ಅಮ್ಮ ನಾನು ಕಾಶಿ ಯಾತ್ರೆ ಹೊರಟಿದ್ದೇನೆ, ಕಾಶಿಯಲ್ಲಿ 12 ವರ್ಷ ಇದ್ದು ವೇದಾಧ್ಯಯನ ಮಾಡಬೇಕು ಅಂತ ಹೊರಟಿದ್ದೇನೆ, ಆದರೆ ನನ್ನ ಹಣಕಾಸು ಇಲ್ಲ, ದಯವಿಟ್ಟು ನೀನೇನಾದರೂ ಸ್ವಲ್ಪ ಸಾಲ ಅಂತ ಕೊಟ್ಟರೆ, ಸಹಾಯ ಅಂತ ಮಾಡಿದರೆ ಆಮೇಲೆ ತೀರಿಸ್ತೇನಂತೆ, ನಾನು ಓದಬೇಕಾಗಿದೆ ಸಹಾಯ ಮಾಡು ಅಂತ ಕೇಳ್ತಾನೆ. ಸ್ಕಾಲರ್ಶಿಪ್ ಕೊಡಿ ಅಂತ ಕೇಳಿದ್ರೆ ಹೇಗೋ ಹಾಗೆ ಪಾಪ. ಅವಳು ತುಂಬ ಕರುಣೆ ಬರುತ್ತೆ, ಯೋಚನೆ ಮಾಡಬೇಡ, ನಮ್ಮ ಯಜಮಾನರು ತುಂಬ ಸಂಪಾದನೆ ಮಾಡಿದ್ದಾರೆ, ಒಂದು ಕಡೆ ಎಲ್ಲ ಕೂಡಿಟ್ಟಿದ್ದಾರೆ, ನೀನು ಜಾಗ ತೋರಿಸ್ತೇನೆ, ಎಷ್ಟು ಬೇಕೋ ಅಷ್ಟು ತೊಗೊಂಡು ಬೇಗ ಹೋಗ್ಬಿಡೋ ಮನೆ ಬರೋದ್ರೊಳಗೆ ಅಂತ ಹೇಳ್ತಾಳಪ್ಪ. ವಿದ್ಯಾರ್ಥಿ ಸಹಾಯ ಮಾಡೋ ತುಂಬ ಪುಣ್ಯಕರವಾದ ಕೆಲಸ, ಅದು ಮೋಸ ಅಂತ ಕರೆಯೋದಿಲ್ಲ. ಗಂಡನಿಗೆ ಮೋಸ ಮಾಡಿದಾಗಲ್ಲ ಅವಳು, ಗಂಡನಿಗೂ ಪುಣ್ಯ ಬರುತ್ತೆ ಅದರಿಂದ. ತಕ್ಷಣ ಅವನು ಹೋಗ್ತಾನೆ, ತಗೊಳಕ್ಕೆ ಹೋಗ್ತಾನೆ, ದೊಡ್ಡ ಹಾವು ಬಂದ್ಬಿಡುತ್ತಾನೆ. ನಿಧಿ ಕಾನ್ಸೆಪ್ಟ್ ಮೊನ್ನೆ ನಿಧಿ ನೋಡಿದ್ರೆ ಅನಂತಪದ್ಮ ನಾವು ನಿಧಿ ವರ್ಷಕ್ಕೆ ಕೇಳಿದ್ದೇವಲ್ಲ, ಅಪಾರ ನಿಧಿ ಇತ್ತದು, ಕೂರಿಟ್ಟ ನಿಧಿ. ತಗೊಳಕ್ಕೆ ಹೋಗ್ತಾನೆ, ಒಂದು ಹಾವು ಬಂದು ಅಡ್ಡ ನಿಂತು ಬಿಡುತ್ತೆ. ತಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ತಗೊಳಕ್ಕೆ ಸಾಧ್ಯ ಇಲ್ಲ, ನಾನು ಕಾಯ್ತಾ ಇದ್ದೇನೆ, ಇದ್ರ ಮಾಲೀಕ ನೀನು ಅಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾನೆ, ನನ್ನ ಗಂಡ ಸಂಪಾದನೆ ಮಾಡಿದ್ದು ಅಂದರೆ ಸಂಪಾದನೆ ಮಾಡಿರೋದು ನೀನು, ಆದರೆ ನೀನು ಸಂಪಾದನೆ ಮಾಡಿರೋ ನೀನಾದರೂ ಕೂಡ ಯೋಗ ಅನುಭವಿಸೋ ಯೋಗ ನಿನಗಿಲ್ಲ, ಇನ್ನೊಬ್ಬರ ಹೆಸರು ಸಂಪಾದನೆ ಆಗ್ತಿದೆ ಅಂತ ಹೇಳ್ತಾನೆ. ಯಾರು ಅಂದರೆ, ಕಾಶಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸೌದೆ ಮಾಡಿದ ಮಾರುತ್ತಿದ್ದಾನೆ, ಅವನಿಗೆ ಸೇರಬೇಕು. ಇದ್ರ ಗಾಲವರು ಹೇಳಿರ್ತಾರೆ, ಇನ್ಮೇಲೆ ಈ ಕೆಲಸ ಮಾಡು ನೀನು, ಈ ಪಾಪ ಹೋಗುತ್ತೆ, ಸೌದೆ ಕಡೆ ಜೀವನ ಮಾಡು, ದಿವಸಕ್ಕೇನು ಸಂಪಾದನೆ ಮಾಡ್ತೀಯಲ್ಲ ಅಲ್ಲಿ 20 ಅದರಲ್ಲಿ ಕಾಲು ಭಾಗ ದಾನ ಧರ್ಮ ಮಾಡು, ಮುಕ್ಕಾಲು ಭಾಗ ಹೊಟ್ಟೆಗೆ ಉಪಯೋಗಿಸು ಅಂತ ಹೇಳ್ತಾನೆ. ಟ್ಯಾಕ್ಸ್ ಕಾನ್ಸೆಪ್ಟ್ ಇದೆ ಅದರಲ್ಲಿ, 25% ದಾನ ಧರ್ಮ, 75 ನಾವು 100% ತಿಂದುಬಿಡ್ತೇವಲ್ಲ ಪದಿತಿ ಆಗುತ್ತೆ, ಸ್ವಲ್ಪ ಆದರೂ ಸೇವ್ ಮಾಡಬೇಕು, ದಾನ ಮಾಡು. ಅವ್ರು ಹಾಗೆ ಮಾಡ್ತಿರ್ತಾರೆ. ಆ ದಾನ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ, ನೆನಪಿರಬೇಕು. ಕೂಡಿಡ್ತಿರೋದು ಇವನು, ಮುಂದೆ ಅವನು ಜಮಾ ಆಗೋದು ಅವನಿಗೆ, ಇವನಿಗೂ ಕೊಡೋದಿಲ್ಲ ಅವನಿಗೂ ಕೊಡೋದಿಲ್ಲ, ಹೋಗೊಂದು ಬಿಟ್ಲಂತೆ. ಆಗ ಅವಳು ಹೇಳ್ತಾಳೆ, ಹೇಗಾದರೂ ಮಾಡಿ ಕೊಡು ಅಂದರೆ ನಾನು ಕೊಡ್ತೇನೆ, ಅಲ್ಲಿದ್ದಾನೆ ಕಾಶಿಯಲ್ಲಿ ಅವನು ವಾರಸುದಾರ, ಅವನು ಅನುಮತಿ ಕೊಟ್ಟರೆ ಕೊಡ್ತೇನೆ, ಕೊಡೋದಿಲ್ಲ ಅಂತ ಹೇಳಿಬಿಟ್ರು. ಸೀದಲ್ಲಿ ಹೋಗ್ತಾನೆ ಪರ್ಣಾದ, ಪರ್ಣಾದ ಪರ್ಣ ಅಂದರೆ ಏನು ಗೊತ್ತಾ, ಎಲೆ, ಎಲೆ ತಿಂದು ಬದುಕೋನು ಅಂತ ಅರ್ಥ, ಅಷ್ಟು ಬಡವನಾಗಿದ್ದವನು. ಅಲ್ಲಿ ಓದಲಿಕ್ಕೆ ಅಂದ ಅಲ್ಲಿ ಹೋದ, ಅವನು ಸೌದೆ ತಂದು ಹಾಕಿದ ಪಾಪ. ಬಂದಷ್ಟು ಅವು ಬನ್ನಿ ಏನು ವಿಷಯ ಅಂತ ಕೇಳಿದ, ಸ್ವಲ್ಪ ದಾನ ಮಾಡಯ್ಯ ಅಂತ ಕೇಳಿದ ತಕ್ಷಣ, ಸ್ವಾಮಿ ಇವತ್ತಿನ ಸಂಪಾದನೆ ಇಷ್ಟಿದೆ, ನಮ್ಮ ಗುರುಗಳು ಹೇಳಿದ್ದಾರೆ ಕಾಲವರು 25% ಕೊಡ್ತೇನೆ ತೊಗೊಳ್ಳಿ ಅಂತ ಕೊಡ್ಲಿಕ್ಕೆ ಬಂದ, ನನಗಿಷ್ಟೆಲ್ಲ ಸಾಲೋದಿಲ್ಲ, ತುಂಬ ದುಡ್ಡು ಬೇಕಾಗಿದೆ ಅಂದರೆ ನಾನು ತೆಲ್ಲಿದೆ ಕೊಡಲಿಕ್ಕೆ ಅಂತ ಹೇಳಿದ. ಯೋಚನೆ ಮಾಡಬೇಡ, ಒಂದು ಕಡೆ ನಿನ್ನ ದುಡ್ಡಿದೆ, ನೀನು ಹೂವನ್ನು ತೊಗೋತೆ ನಾನು ಅಂತ ಹೇಳಿ. ಅವನಿಗೆ ಆಶ್ಚರ್ಯ ಆಯಿತು, ನನ್ನಲ್ಲಿ ದುಡ್ಡೇ ಇಲ್ಲ, ಎಲ್ಲಿದೆ ಅಂದರೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ, ಒಂದು ಕಡೆ ಇದೆ, ಕೃಷ್ಣಾರ್ಪಣ ತೊಗೋತೇನೆ ಅಂತ ಹೇಳಿದ. ಅವನಾಗಲಿ ಅಂತ ಹೇಳಿಬಿಟ್ಟ. ತಕ್ಷಣ ವಾಪಸ್ ಬಂದ ಇವರು, ಅನುಮತಿ ತೊಗೊಂಡು ಬಂದಿದ್ದೆ ನಾನೀಗ, ಹಾವಿನ ಹತ್ರ ಹೋಗೋಣ ಸಿಗುತ್ತೆ ಅಂತ ಹೋದರು ಇಬ್ಬರು ಕೂಡ. ಹೋದ ತಕ್ಷಣ ಹಾವು ಮತ್ತೆ ಬಂತು, ಅಷ್ಟೊತ್ತಿಗೆ ಗಡ್ಡ ಬಂದುಬಿಟ್ಟ ಮನೆಗೆ. ಇವಳು ಗಡ್ಡ ಹೋದರೆ ಅಲ್ಲಿ ಬಂದ, ದೊಡ್ಡ ಗಲಾಟೆ ಶುರುವಾಯಿತು, ಯಾಕೆ ಕೊಟ್ಟಿ ಅಂತ ಅವನು ಎಲ್ಲ ವಿಚಾರ. ಅವರಿಗೆ ಒಂದು ವಿಷಯ ಹೊಸ ವಿಷಯ ಗೊತ್ತಾಯಿತು, ನಿಧಿ ಎಷ್ಟಾಗಿದೆ, ಹಾವು ಕಾಯುತ್ತೆ ಅನ್ನೋ ವಿಷಯ ಗೊತ್ತಾಯಿತು. ಮತ್ತು ವಾರಸದಾರ ತಾನಲ್ಲ ಅಂತಾನು ಗೊತ್ತಾಯಿತು. ಹೋಗೆಲ್ಲ ಕೇಳಿದ್ರು ಯಾರು ವಾರಸದಾರ ಅಂದರೆ ಇವನಿಗೆ ಕಥೆಯೆಲ್ಲ ಹೇಳಿದ. ಹಾಗೆ ಅವ್ರಿಗೆ ಆಶ್ಚರ್ಯ ಆಯಿತು. ಈ ನಮಗೆ ಅರ್ಥ ಆಗುತ್ತೆ, ನಾವು ಕೂಡಿಟ್ರೆ ನಾವು ತಿನ್ನೋ ಗ್ಯಾರಂಟಿ ಇಲ್ಲ, ಯಾರಿಗೋ ಕೂಡಿಡ್ತೇವೆ ಅಂತ ಅರ್ಥ. ಅದಕ್ಕೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಒಂದು ಮಾತಿದೆ. ತಾನು ಉಪಯೋಗ ಮಾಡಿಕೊಂಡ್ರೆ ತನಗೆ, ಇಲ್ದವ್ರು ಯಾರ್ದೋ ಪಾಲಾಗುತ್ತೆ ಅಷ್ಟೇ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಅವನಿಗೆ ಆಶ್ಚರ್ಯ ಆಯಿತು. ಆಗ ಬ್ರಾಹ್ಮಣ ತಗೋ ಅಂತ ಹೇಳಿದ. ಆ ಪರ್ಣಾದ ತಗೊಳ್ಳೋಕೆ ಹೋದ. ಅವ್ರು ಸ್ವಲ್ಪ ಕಿಲಾಡಿ ತನ ಮಾಡಿದ. ಅವನು ಎಷ್ಟು ಹೇಳಿದ್ನಲ್ಲ, ಸ್ವಲ್ಪ ಜಾತಿ ತಗೊಳ್ಳೋಕೆ ಹೋದ, ತಕ್ಷ್ಟ ಹೋಗಂತು ಮತ್ತೆ ನೋಡು ಜಾತಿ ತಗೋತಾ ಇದ್ದಿ, ಅಷ್ಟೇ ತೊಗೊಂಡು ಹೋಗಲು ಬಿಡೋದಿಲ್ಲ ಅಂತ ಹೇಳಿದ್ರು. ನಮಗೆ ಅರ್ಥ ಆಗುತ್ತೆ, ಚೆಕ್ ಎಷ್ಟು ಅಷ್ಟೇ ಕೊಡ್ತಾರೆ, ಒಂದು 1,000 ರೂಪಾಯಿ ಕೂಡ ಜಾಸ್ತಿ ಕೊಡೋದಿಲ್ಲ. ಅಕಸ್ಮಾತ್ ತಿದ್ಕೊಬಿಟ್ಟು ಇಡೀ ಚೆಕ್ ಹೋಗುತ್ತೆ, 1,000 ರೂಪಾಯಿ ಜಾಸ್ತಿ ಕೊಡೋದಿಲ್ಲ ಅಲ್ಲ, ಮತ್ತೆ 10,000 ಬರೆದಿರ್ತಾರೆ, 1 ರೂಪಾಯಿ ಸೇರಿಸ್ಕೊತಾರೆ ಅಂತ ತಿಳ್ಕೊಬೋಣ. 10,000 ಕೊಡೋದಿಲ್ಲ, ಆಗ ಎಲ್ಲ ಕ್ಯಾನ್ಸಲ್. ಯಾತಕ್ಕೆ ಅದು ಚೆಕ್ ತಿದ್ದಾಗುತ್ತೆ, ತಪ್ಪಾಗಿಬಿಡುತ್ತೆ. ಹೇಳಿದಷ್ಟೇ ತಗೋಬೇಕು. ಇನ್ನು ಪುರಾಣದ ಕಥೆ ಓದಿದಾಗ ನಮಗೆ ಬರೀ ಕಥೆ ಓದಿದ್ರೆ ಅರ್ಥ ಆಗೋದಿಲ್ಲ, ಈ ಚೆಕ್ ಓದಿದ್ರೆ ಅರ್ಥ ಆಗುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ತಗೊಳಕ್ಕೆ ಬರೋದಿಲ್ಲ. ಆಗ ಅವನಿಗೆ ಆಶ್ಚರ್ಯ ಆಯಿತು. ದಾನ ಧರ್ಮ ಅಂದರೆ ಹೀಗೆ, ನಾವು ಎಂದು ಕೊನೆ ಊಟನ ಅವತ್ತೇ ಕೊನೆ ಊಟ, ಹೊರದಿಸಿ ತಿನ್ನಕ್ಕೆ ಬರೋದಿಲ್ಲ, ಇರೋದೇ ಅಷ್ಟೊತ್ತಿಗೆ. ಅವನು ಕೊನೆ ನೀರು ಕೊನೆ ಉಸಿರು ಅಂತ ಕರೀತಾರಲ್ಲ, ಅಲಾಟ್ ಮಾಡಿದರೆ ಎಷ್ಟೋ ಅಷ್ಟೇ, ಕೋಟಾದಲ್ಲೆಲ್ಲ ಕೊಡೋದಿಲ್ಲ ಅಂತಾರಲ್ಲ, ಹಾಕಿ ನಾವೇನೋ ಭಾವಿಸಿಬಿಟ್ಟಿರ್ತೇವೆ ಅಂತ ಹೇಳ್ತಾರೆ. ನಾವು ಬಿಟ್ಟ ಉಸಿರು ಒಳಗೆ ಬರೋ ಗ್ಯಾರಂಟಿ ಇಲ್ಲ, ತಗೊಂಡುಸರು ಹೊರಗೆ ಹೋಗೋ ಗ್ಯಾರಂಟಿ ಇಲ್ಲ ಅಂತ ವರಾಹ ಪುರಾಣ ಹೇಳಿ. ನಮ್ಮ ಜೀವನ ಬಹಳ ಅಸ್ಥಿರವಾದ ಜೀವನ, ಸರಿಯಾದ ಸಾಧನೆ ಮಾಡಬೇಕಾದ ನಮ್ಮ ಜೀವನದಲ್ಲಿ ದೊಡ್ಡ ಗುರಿ ಆಗಬೇಕು. ಅದು ಭಾರಿ ಖುಷಿಯಾಯಿತು. ಅಲ್ಲಿ ವಾಪಸ್ ಹೋಗ್ತಾನೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಅವನು ಸತ್ತು ಇವ್ರ ಮಗನಾಗಿ ಹುಟ್ಟುತ್ತಾರೆ, ಕಪಿಲ ಮಗನಾಗಿ ಹುಟ್ಟುತ್ತಾರೆ, ಆಸ್ತಿ ಅಲ್ಲೇ ಇವರು ಪಾಲಿ ಬರುತ್ತ. ಅವ್ರ ಮಗನಾಗಿ ಹುಟ್ಟಿದ್ದಕ್ಕೆ ಅವ್ರ ಆಸ್ತಿ ತಗೊಳ್ಳೋ ಯೋಗ ಬಂತು. ಅಲ್ಲಿ ಬಡವನಾಗಿದ್ದು ಸೌದೆ ಕಂಡದ್ದು ಕೂಡಿಟ್ಟ, ದಾನ ಧರ್ಮ ಮಾಡಿದ, ತಿಂದಿದ್ದು ಹೋಗಿತ್ತು, ಕೂಡಿಟ್ಟು ಇಲ್ಲಿ ಬಂತು, ಅಗಾಧ ಶ್ರೀಮಂತನಾಗಿ ಬಿಡ್ತಾನೆ. ಈ ಶ್ರೀಮಂತಿಕೆ ಈ ಎಷ್ಟೋ ಜನಕ್ಕೆ ನಿಧಿ ಸಿಗುತ್ತಲ್ಲ, ಹಿಂದಿನ ಮಾಡಿದ ಪುಣ್ಯದ ಫಲ ಅದು. ಕಳ್ತನ ನಿಧಿ ಸಿಕ್ಕರೆ ಅಲ್ಲ, ಮತ್ತೆ ಯೋಗ್ಯ ನಿಧಿ ಆದ ಸಿಕ್ಕರೆ ಈ ರೀತಿ ಆಗುತ್ತೆ. ಇದು ಕಥೆಯ ಒಂದು ಭಾಗ ಆಯಿತು. ಮತ್ತು ದೇವರು ಕೊಟ್ಟಿದ್ದ ಕಾಲಕ್ಕೆ ನಾವು ಸಾಧನೆ ಮಾಡಬೇಕು, ಎಷ್ಟಿರ್ತದೋ ಅಷ್ಟು ಮಾಡಬೇಕು, ಹೆಚ್ಚು ಮಾಡೋದಿಲ್ಲ. ನಮ್ಮಲ್ಲಿ 10 ರೂಪಾಯಿ ಇದೆಯೋ ಅದರಲ್ಲೇ ಸಿದ್ಧಿ ಮಾಡಿ, 100 ಇದೆಯೋ ಅದರಲ್ಲೇ ಮಾಡಿ, ಪೈಸೆ ಇದೆಯೋ ಅದರಲ್ಲೇ ಮಾಡಿ, ಮಾಡೋದಿಲ್ಲ ಮಾತ್ರ ಅಂತ ಅಂದ್ಕೊಡು. ಅದಕ್ಕೊಂದು ಕಥೆ ಹೇಳ್ತಾರೆ. ಒಬ್ಬ ತಾರಣ ಅಂತ ಬ್ರಾಹ್ಮಣ ಇದ್ದ, ಅವನಿಗೆ ಸುಮನ ಅಂತ ಒಬ್ಬ ಹೆಂಡತಿ ಇದ್ದು, ಯಾವುದೋ ಕಾರಣ ತುಂಬ ಬಡವರಾಗಿದ್ದು, ತುಂಬ ದಾರಿದ್ರ್ಯ ತುಂಬ ದಾರಿದ್ರ್ಯ, ಅದು ತುಂಬ ಹೇಗೋ ಕಷ್ಟಪಟ್ಟು ಬದುಕಿದ್ರು. ಕೊನೆಗೆ ಒಂದು ದಿವಸ ತುಂಬ ದುಃಖಪಟ್ಟವರು, ಯಾಕೆ ಮರು ದಿವಸ ಅವನ ತಂದೆ ಶ್ರಾದ್ದ ಮಾಡಕ್ಕೆ ಮನೇಲಿ ಏನೂ ಇಲ್ಲ, ನೆನಪಿರಲಿ ನಿಮ್ಮ ಮನೇಲಿ ಏನೂ ಇಲ್ಲದೆ ಹೋದ್ರೆ ಹಬ್ಬ ಬಿಡಬಹುದು, ಶ್ರಾದ್ದ ಬಿಡಬಾರ್ದು ಅಂತ ಹೇಳ್ತಾರೆ. ನೆನಪಿದ್ರೆ ಗೊತ್ತಾಗುತ್ತೆ, ಹಬ್ಬ ಬಿಡಬಹುದು, ಶ್ರಾದ್ದ ಮಾತ್ರ ಬಿಡಬಾರ್ದು. ಶ್ರಾದ್ದ ಬಿಟ್ಟು ಪಿತೃದೇವತೆಗಳ ನರಕಕ್ಕೆ ಹಾಕಿದ ಪಾಪ ಬರುತ್ತೆ. ತುಂಬ ಯೋಚನೆ ಮಾಡಿದೆ, ಏನು ಮಾಡೋದು ನಾನು, ಏನೇನಿಲ್ಲ ಮನೆಯಲ್ಲಿ, ಪಿತೃಶ್ರಾದ್ದ ಹೇಗೆ ಮಾಡಲಿ ಅಂತ ದುಃಖಪಟ್ಟ. ಹೆಂಡತಿ ಕೇಳಿದ, ನೋಡು ಮನೇಲಿ ಏನಾರು ಇದೆಯಾ ನೋಡು ಹುಡುಕು ಅಂತ ಕೇಳಿದ. ಎಲ್ಲ ಡಬ್ಬೆ ಹುಡುಕಿಲ್ಲ ಅವಳು. ಕೊನೆಗೆ ಒಂದಿಷ್ಟು ಸಾಸಿವೆ ಸಿಕ್ಕುವಂತೆ, ಸಾಸಿವೆ ಸಿಕ್ಕು, ಸ್ವಾಮಿ ಇದು ಒಂದೇ ಅದ ಮನೇಲಿ ಏನೂ ಇಲ್ಲ ಅಂತ ಹೇಳಿದ್ದಂತೆ. ಆಯ್ತು ಅದನ್ನೇ ಏನಾರು ಮಾಡೋಣಂತೆ, ಶ್ರಾದ್ದದ ಬಗ್ಗೆ ಮಾತು ಹೇಳ್ತಾರೆ, ಇಲ್ಲ ಅಂತ ಬಿಡಬೇಡಿ, ಇದ್ದಿದ್ರಲ್ಲೇ ಸಾಧ್ಯ ಮಾಡಿ ಅಂತ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಇಲ್ಲ ಅಂತ ಕೊನೆ ಪಕ್ಷ ಬಾಯಿ ಬಾಯಿ ಬಡ್ಕೊಳ್ಳಿ ಅಂತ ಹೇಳ್ತಾರೆ. ಕೊನೆ ಪಕ್ಷ ಗೊತ್ತಾಯ್ತಾ, ಏನೂ ಇಲ್ಲದ ಹೋದರೆ ಎಷ್ಟು ಪಾಪಿ ನಾನು, ತಂದೆ ತಾಯಿಗಳ ಸದ್ಗತಿಗೆ ಏನೂ ಮಾಡೋಕ್ಕಾಗೋದಿಲ್ವಲ್ಲ ಅಂತ ಕೊರಗಬೇಕಂತೆ. ಅದಾದರೂ ಮಾಡಬೇಕೇ ಹೊರತು ಸುಮ್ಮನೆ ಇರಬಾರ್ದು, ಅದನ್ನೇ ಮಾಡು ಅಂತ ಹೇಳಿದ. ಅದನ್ನೇ ಬೇಯಿಸಿಬಿಟ್ಲು, ಅದನ್ನೇ ಅಡುಗೆಗೂ ಅದೇ ಇದು ಬರ್ತದೆ, ಏನಿಲ್ಲೇ ಇಲ್ಲ, ಎರಡು ಭಾಗ ಮಾಡಿಲ್ಲ, ಒಂದು ಶ್ರಾದ್ದಕ್ಕೆ ಒಂದು ಭೋಜನಕ್ಕೆ ಅಂತೆ, ಬರೀ ಸಾಸಿವೆ ಏನೂ ಇಲ್ಲ. ಅದರಲ್ಲೇ ಪಿಂಡ ಮಾಡಿದ, ಶ್ರಾದ್ದ ಮುಗಿದೋಯ್ತು, ಬ್ರಾಹ್ಮಣ ಕರೆದ, ಅವರು ಬಂದರು, ಇದನ್ನೇ ಬಡಿಸಿದೆ, ಅವರು ತಿಂದುಬಿಟ್ರು, ರುಚಿಯಾಗಿದೆ ತಿಂದ್ರಂತೆ, ಅದು ಸ್ವಾರಸ್ಯ, ಬರೀ ಸಾಸಿವೆ ರುಚಿಯಾಗಿ ತಿಂದ್ರಂತೆ, ದಷ್ಟೆ ಕೊಡೋಕ್ಕೇನೂ ಇಲ್ಲ, ತುಳಸಿದಳ ಕೊಟ್ಟನಂತೆ. ಅದು ದಷ್ಟೆ ತುಳಸಿದಳ ದಷ್ಟೆ ಅಂತ ಹೇಳೋ ಪದ್ಧತಿ, ತುಳಸಿದಳ ದಷ್ಟೆ ಅವ್ರು ಇಸ್ಕೊಂಡು ಹೊರಟೋಗ್ಬಿಟ್ರು ಆನಂದವಾಗಿ. ಅದನ್ನೆಲ್ಲ ಲಕ್ಷ್ಮೀನಾರಾಯಣ ನೋಡ್ತಾ ಇದ್ದಾರೆ, ದೇವರು ನೋಡೋದು ಯಾವ್ದಿದೆ ಜಗತ್ತಿನೊಳಗೆ. ಲಕ್ಷ್ಮೀದೇವಿ ಕೇಳಿದ್ರಂತೆ, ಸ್ವಾಮಿ ಏನಿದು ಆಶ್ಚರ್ಯ, ಎಂಥ ಭಕ್ತ ಅವನು, ಎಷ್ಟು ಒಳ್ಳೆಯವನು, ಎಷ್ಟು ದಾರಿದ್ರ್ಯ ಇದೆ, ಅವನು ಉದ್ಧಾರ ಮಾಡಬೇಕು, ನಾನು ಶ್ರೀಮಂತಿಗೆ ಕೊಡ್ತೇನೆ ಅಂತ ಮಹಾಲಕ್ಷ್ಮಿ ಅಂದ್ರಂತೆ. ನಾರಾಯಣ ಅಂದಂತೆ, ಈ ಭಕ್ತಿ ಜನಗಳ ಹಣೆ ಬಾರಣೆ ಎಷ್ಟು, ಬಡವರಿದ್ರೆ ವಾಸಿ, ದುಡ್ಡು ಬಂದರೆ ಕೆಟ್ಟೋಗ್ಬಿಡ್ತಾರೆ, ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಪರಮಾತ್ಮ ಹೇಳಿದರು. ದುಡ್ಡು ಬಂದಷ್ಟು ದಾರಿ ಬಂದು ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ ಕಷ್ಟಪಟ್ಟು, ಸಂಪತ್ತು ಬಂದು ಡ್ರೈವರ್ನ ಕಳಿಸ್ತಾನೆ, ತಾನು ಹೋಗೋದಿಲ್ಲ ಆಮೇಲೆ, ಆಮೇಲೆ ಡ್ರೈವರ್ನ ಕಳಿಸೋದಿಲ್ಲ, ಕ್ಲಬ್ಗೆ ಹೋಗಿಬಿಡ್ತಾರೆ. ಮನುಷ್ಯನ ಪದ್ಧತಿ, ಮನುಷ್ಯ ಇದ್ದಾಗ ಬೇರೆ ಇಲ್ಲಿದ್ದಾಗ ಬೇರೆ. ಅದಕ್ಕೆ ಸಂಪತ್ತು ನನ್ನ ಭಕ್ತರಿಗೆ ಕೊಡೋದಿಲ್ಲ ಅಂತ ಪರಮಾತ್ಮ ಅದಕ್ಕೆ ಹೇಳ್ತಾರೆ. ಮಕ್ಕಳ ಕೈಯಲ್ಲಿ ಜಾಸ್ತಿ ದುಡ್ಡು ಕೊಟ್ಟರೆ ಸಿನಿಮಾಗೆ ಹೋಗ್ತಾರೆ, ಸರಿಯಾದ ದುಡ್ಡು ಕೊಟ್ಟರೆ ಕಾಲೇಜ್ ಸ್ಕೂಲಿಗೆ ಹೋಗ್ತಾರೆ, ಅಷ್ಟೇ ಡಿಫರೆನ್ಸ್. ಅದಕ್ಕೂ ಹೆಚ್ಚು ಕೊಡೋದಿಲ್ಲ ನಾನು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಂದ್ರಂತೆ ಪರಮಾತ್ಮ, ತುಂಬ ಕಟ್ಬಿಡ್ತಾನೆ, ಕೊಟ್ಟರೆ ನೋಡೋಣ ಅಂದ್ರೆ, ಆಯಿತು ಕೊಟ್ಟು ನೋಡೋಣ ಅಂತ ಹೇಳಿದ್ರಂತೆ, ಕೊಟ್ಟುಬಿಟ್ರಂತೆ. ಅವತ್ತು ರಾತ್ರಿ ಮಲಗಿ ಸಾಧ್ಯ ಮಾಡಿದ ಮಲಗಿದ್ದಾನೆ ರಾತ್ರಿ, ಒಂದು ಕನಸು, ಮಹಾಲಕ್ಷ್ಮಿ ಬಂದಿದ್ದಾರೆ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ, ದರ್ಶನ ಕೊಟ್ಟು ಹೇಳ್ತಾರೆ, ನೋಡು ನೀನು ಮಲಗಿರೋ ಜಾಗ ಇದೆಯಲ್ಲ, ಕೆಳಗೆ ಅಗದು ನೋಡು, ನಿಧಿ ಸಿಗುತ್ತೆ ಅಂತ ಹೇಳಿದರು. ತಕ್ಷ್ಟ ಎದ್ದ ನೋಡ್ತಾನೆ, ಭಯ ಅಪಾರವಾದ ನಿಧಿ, ಅವರು ಕೋಟಿ ಕೋಟಿ ಅಧೀಶ ಬರೀ ಅಲ್ಲ, ಒಂದು ಪೈಸೆ ಇದ್ದಿಲ್ಲಲ್ಲ, ಕೋಟಿ ಗಟ್ಟೆ ದುಡ್ಡು ಬಂದೋಯ್ತು. ಭಾರಿ ಆನಂದವಾಯಿತು ಅವನಿಗೆ, ತಗೊಂಡು ಬಿಟ್ಟ. ಇದರಿಂದ ಒಂದು ಕಾರಣ, ಶ್ರಾದ್ದ ಮಾಡಿದ್ರೆ ಸಂಪತ್ತು ಬರುತ್ತೆ ನೆನಪಿರ್ಬೇಕು. ಯಾರು ಶ್ರಾದ್ದ ಪಟ್ಟು ತಪ್ಪದೇ ಮಾಡ್ತಾರೋ ಅವ್ರಿಗೆ ಬಡತನ ಬರೋದಿಲ್ಲ. ತುಂಬ ಜನ ಬಡತನ ಯಾತಕ್ಕೆ ಬಂದಿದೆ ಅಂದರೆ ಶ್ರಾದ್ದ ಪಟ್ಟ ಬಿಟ್ಟದಕ್ಕೆ ಬಂದಿದೆ. ಇದನ್ನು ಹರಿವಂಶದಲ್ಲಿ ಹೇಳ್ತಾರೆ, ನಮಗೆ ಸಂಪತ್ತು ಆರೋಗ್ಯ ಸಂತತಿ ಮೂರು ಇರಬೇಕು ಅಂತಿದ್ರೆ ಪಿತೃಕಾರ್ಯಗಳು ತಪ್ಪದೇ ಮಾಡಿ ಅಂತೇಳಿ ಸಂದೇಶ ಇದೆ. ಅದನ್ನು ಮಾಡಿದ, ಖುಷಿಯಾಯಿತು. ಆಮೇಲೆ ದುಡ್ಡು ಬಂದು ಹೆಂಡತಿ ಹೇಳಿದ್ಲು, ಸ್ವಾಮಿ ಬೇಕಾದಷ್ಟು ದುಡ್ಡಿದೆ, ಈಗಲಾದ್ರೂ ದಾನ ಧರ್ಮ ಮಾಡೋಣ ಅಂತ. ನಿಮ್ಗೆ ಗೊತ್ತಾಗಲ್ಲ, ಹೆಂಗಸರು ಹಣೆ ಬಾರ ಎಷ್ಟು ಬೈದು ಬಿಡ್ತಾನೆ ಪಾಪ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಬಂದ ಕಾಲ ಕೂಲಿ ಇಡಬೇಕು ಗೊತ್ತಾಯ್ತಂದಂತ, ಪಾಪ ಕೂಲಿ ಇಡಬೇಕು, ಎಲ್ಲ ಹೆಂಗಸರು ತಿಳ್ಕೊಬಾರದು. ಅವ್ರಿಗೆ ಹೇಳಿದ, ಪಾಪ ನೀವು ಹಾಗೆ ತಿಳ್ಕೊಂಡಿದ್ದು ತಪ್ಪು, ನಿಮಗೆ ಹಾಗೆ ಕೂಡಿಡೋಣಂತೆ, ಏನು ಮಹಾ ಖರ್ಚು ಮಾಡೋದು, ಇಷ್ಟು ದಿವಸ ಕಷ್ಟಪಟ್ಟಿದ್ದು ಸಾಕು ಅಂತ ಹೇಳ್ಬಿಟ್ಟು ಶುರು ಮಾಡಿಬಿಡ್ತಾರೆ. ಎಂಜಾಯ್ಮೆಂಟ್ ಬರೀ ಕೂಡಿಡೋದು ಕೂಡಿಡೋದೆ. ಹೆಂಡತಿ ತುಂಬ ದುಃಖ ಪಡ್ತಾಳೆ, ನಿಜವಾಗ್ಲೂ ಬೈದದ್ದು ಹೆಂಡ್ತೀರ, ಅವಳೇ ಸರಿಯಾಗಿದ್ದಾಳೆ, ಇವತ್ತೆ ಇವನೇ ದಾರಿ ತಪ್ಪಿದ್ದಾಳೆ. ಕೊನೆ ವರ್ಷ ಮುಗಿತಾ ಬಂತು, ಮತ್ತೆ ಶ್ರಾದ್ದ ಬಂತು, ಕರೆದ. ಹೆಂಡತಿ ಹೇಳಿದ್ಲು, ಸ್ವಾಮಿ ಈ ಸತ್ತಾದ್ರೆ ಶ್ರಾದ್ದ ಸರಿಯಾಗಿ ಮಾಡೋಣಂತೆ, ಹೋಸರ್ ತುಂಬ ಕೆಟ್ಟದಾಗಿ ಮಾಡಿದ್ದೇವೆ ನಾವೀಗ, ಈ ಸರ್ ಚೆನ್ನಾಗಿ ಶ್ರಾದ್ದ ಮಾಡೋಣ, ಬೇಕಾಷ್ಟು ದುಡ್ಡು ಬಂದಿದೆ ಕಾಸಿದೆ ಅಂದ್ರೆ ಅವನಂದಂತೆ, ನೋಡು ಅದೆಲ್ಲ ಬೇಡ, ಹೋಸರ್ ಏನು ಮಾಡಿದ್ದೆ ನಾವೀಗ, ಸಾಸಿವೆ ಪಿಂಡ ಮಾಡಿ ಊಟ ಮಾಡಿಸಿದ್ವಿ, ಅಷ್ಟಕ್ಕೆ ಸಂಪತ್ತು ಬಂತು, ಈ ಸತ್ತ ಅದೇ ಮಾಡೋಣ ಅಂತಂತೆ. ಮತ್ತೆ ಈ ಬುದ್ಧಿ ಯಾಕೆ ಕೆಟ್ಟೋಗಿದ್ದಾರೆ ಗೊತ್ತಾಯ್ತಾ, ಅದೇ ಇನ್ನೂ ಸಂಪತ್ತು ಜಾಸ್ತಿ ಬರುತ್ತೆ ಅಂತ ಹೇಳ್ತಾನೆ ಮನುಷ್ಯನ ಬಿಕ್ಕ. ಹೋಸರ್ ಕಾಪಿ ಹೊಡೆದು ಪಾಸ್ ಆದ್ರೆ ಈ ಸತ್ತು ಕಾಪಿ ಹೊಡೆಯೋಣ ಅಂತ ಹೇಳ್ಕೊಂಡ್ರೆ ಹಾಗೆ ಆಗಿ, ಹೋಸರ್ ಟಿಕೆಟ್ ಇಲ್ಲದೆ ಹೋದ ಈ ಸತ್ತು ಟಿಕೆಟ್ ಇಲ್ಲದೆ ಹೋಗೋಣ, ತಪ್ಪನ್ನು ಮಾಡಿದ್ದಲ್ಲದೆ ಅದನ್ನು ಸಾಧನೆ ಮಾಡೋದು, ಇದನ್ನು ಮನುಷ್ಯನ ದೌರ್ಬಲ್ಯ ಅಂತ ಕರೀತಾರೆ. ತಕ್ಷಣ ಅವಳು ಎಷ್ಟು ಹೇಳಿದ್ರೆ ಕೇಳೋದಿಲ್ಲ ಅವಳು, ಅಷ್ಟೇ ಆರ್ಡರ್ ಮಾಡ್ತಾನೆ, ಅಷ್ಟೇ ಮಾಡಬೇಕು ಅಂತ. ಪಾಪ ಅವಳು ಹಾಗೆ ಮಾಡ್ತಾ, ಬರೀ ಸಾಸಿವೆ ಇದೆ, ಊಟಕ್ಕೂ ಸಾಸಿವೆ ಪಿಂಡಕ್ಕೂ ಸಾಸಿವೆ. ಬ್ರಾಹ್ಮಣರು ಬರ್ತಾರೆ ನೋಡ್ತಾರೆ, ಊಟಕ್ಕೆ ಹಾಕ್ತಾರೆ, ಉರಿಯಕ್ಕೆ ಶುರುವಾಗುತ್ತೆ ಪಾಪ ತಲೆ ತಲೆ, ಅವರಿಗೆಲ್ಲ ಮೈಯೆಲ್ಲ ಉರಿಯಕ್ಕೆ ಶುರುವಾಗುತ್ತೆ, ಶಾಪ ಹಾಕ್ತಾರೆ, ದರಿದ್ರಾಗ ಶಾಪ ಹಾಕೋಗ್ಬಿಡ್ತಾರೆ. ಕೊನೆಗೆ ಹಿಂದೆ ಶಾಪ ಹಾಕಿದ್ದೆಲ್ಲ ಇದ್ದದ್ದೇ ಅಷ್ಟು, ಅವರಿಗೆ ಶಾಪ ಹಾಕಲಿಲ್ಲ, ಇದ್ದು ಮೋಸ ಮಾಡ್ತಾನೆ ಶಾಪ ಹಾಕ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಕೊಟ್ಟಾಗ ವಿನಿಯೋಗ ಮಾಡದೆ ಹೋದರೆ ಅದು ನಮಗೆ ಎಷ್ಟು ಅನರ್ಥ ಕಾರಣ ಆಗುತ್ತೆ ನೋಡಿ. ಅವರು ಶಾಪ ಕೊಟ್ಟರು ಹೊರಟೋದ್ರು, ಅಲ್ಲಿ ಮಹಾಲಕ್ಷ್ಮಿ ನಾರಾಯಣ ನೋಡಿದ, ಮಹಾಲಕ್ಷ್ಮಿ ಹೇಳಿಲ್ಲ ನನಗೆ ವ್ಯವಸ್ಥೆನ, ಅವ್ರು ಹಣ ಕೊಟ್ಟರೆ ಕೆಟ್ಟೋಗ್ತಾನೆ ಅಂತ ಹೇಳಿಲ್ಲ, ಅದಕ್ಕೆ ಹೀಗಾಗಿದೆ. ಏನು ಮಾಡೋಣ ಅಂದ್ರೆ ಮಹಾಲಕ್ಷ್ಮಿ ಅಂದ್ರೆ ನಾರಾಯಣ ವಾಪಸ್ ತೊಗೊಂಬೇಡ ಅಂತ ಹೇಳಿ ವಾಪಸ್ ತೊಗೊಂಬೇಡ. ಮತ್ತೆ ಶುರುವಾಯ್ತು, ಅವತ್ತು ರಾತ್ರಿ ಎಲ್ಲ ವಾಪಸ್ ಹೋಯ್ತು. ಮತ್ತೆ ಯಾರ ಕಳ್ಳರು ಬಂದರು ಒಯ್ದರು, ಯಾರೋ ಬಂದರು, ರಾಜ ಬಂದಕ್ಕೆ ರೇಡ್ ಮಾಡಿದ್ರು ಹೊರಟೋಯ್ತು, ಟ್ಯಾಕ್ಸ್ ರೇಡ್ ಮಾಡ್ತಾರಲ್ಲ ಅದು ಮುಗಿದೋಯ್ತು. ರಾಜ ಬಂದ ಎಲ್ಲ ಕಿತ್ಕೊಂಡ ಮರುದಿವಸ ಬೆಳಿಗ್ಗೆ ಏನೂ ಇಲ್ಲ ಯಥಾ ಪ್ರಕಾರ, ಮೊದಲಿಂತ್ರ ಹಾಗೆ ಆಗಿಬಿಟ್ರು. ಈಗ ಅರ್ಥ ಆಗುತ್ತೆ, ಪಿತೃಕಾರ್ಯ ಮಾಡಿದ ಸಂಪತ್ತು ಬಂತು, ಪಿತೃಕಾರ್ಯ ಬಿಟ್ಟ ಸಂಪತ್ತು ಹೋಯ್ತು. ಅದಕ್ಕೆ ಸಾಧ್ಯ ಪಟ್ಟಗಳು ತಪ್ಪದೇ ಮಾಡಬೇಕು, ಸತ್ಮೇಲೆ ಸಾಧ್ಯ ಪಟ್ಟ ಬದುಕಿದಾಗ ಅವ್ರ ಮಾತನ್ನು ಕೇಳಬೇಕು, ಅದು ಬಹಳ ಮುಖ್ಯ. ತಂದೆ ತಾಯಿಗಳ ಮಾತನ್ನು ಜೀವತೋ ವಾಕ್ಯ ಕಾರಣ, ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಯ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಬದುಕಿದ್ದಾಗ ಅವ್ರ ಮಾತನ್ನು ಕೇಳಿ ಸಂತೋಷ ಪಡಿಸೋದು, ಆಮೇಲೆ ಸಾಧ್ಯ ಪಕ್ಷ ಮಾಡೋದು. ಅದು ಮಾಡಿದರೆ ಅವ್ರಿಗೆ ಬರೋ ಸಂಪತ್ತು ಮಾತ್ರ ತುಂಬ ಜಾಸ್ತಿ ಇರುತ್ತೆ, ಅದು ತಿಳಿಸಿಕೊಡ್ತಾರೆ. ಅವ್ರು ತುಂಬ ಪಶ್ಚಾತ್ತಾಪ ಪಡ್ತಾರೆ, ಒಬ್ಬ ಋಷಿಗಳು ಸಿಗ್ತಾರೆ, ಹೇಳ್ಕೊತಾರೆ, ಅವ್ರು ಹೇಳ್ತಾರೆ ಮಾಡಿ ತಪ್ಪಿಗೆ ಫಲ ಅಂತ ಹೇಳ್ತಾರೆ. ತುಂಬ ತಪ್ಪು ತಿದ್ದುಕೊಂಡ್ಬಿಟ್ಟು ಮುಂದೆ ಉದ್ಧಾರವಾಗ್ತಾನೆ, ಇನ್ಮೇಲೆ ಅಂತ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಸಂಪತ್ತು ಕೊಡೋದು ಕೇಳೋದಿಲ್ಲ. ಅವರು ಆಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿ ತುಂಬ ಕೊರಗಿ ದೇಹ ಬಿಟ್ಟು ಮುಂದೆ ಸದ್ಗತಿಗೆ ಹೊರಟೋಗ್ತಾರೆ. ಇದರಿಂದ ತಾವು ತಿಳಿಬೇಕಾದ ತತ್ವ ಅಂದರೆ ಇದ್ದಾಗ ಮಾಡಬೇಕು, ಇಲ್ಲದವರು ಮಾಡಕ್ಕೆ ಬರೋದಿಲ್ಲ. ನಮ್ಮದು ಹಾಗೆ ಕತೆ ಯಾತಕ್ಕೆ ಹೇಳಿದ್ರೆ, ಈಗ ಚಾತುರ ಭಾಷೆ ಮಾಡಿ ರಿಟೈರ್ ಆದ್ಮೇಲೆ ಮಾಡೋಣ ಶುರು ಮಾಡಿಬಿಡ್ತೆ, ವಯಸ್ಸಾದ್ಮೇಲೆ ಮಾಡೋಣ, ಆಮೇಲೆ ಮಾಡಕ್ಕೆ ಬರುತ್ತಾ? ಅದಕ್ಕೆ ದಾಸರ ಹೇಳ್ತಾರೆ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ವ್ರತ ಉಪವಾಸ ಸಾಧನೆ ಎಲ್ಲ ದೇಹ ಗಟ್ಟಿ ಇದ್ದಾಗ ಮಾಡಿ ಇನ್ನೂ ಗಟ್ಟಿ ಮಾಡ್ಕೋಬೇಕೆ ಹೊರತು ಆಮೇಲೆ ಮಾಡಕ್ಕೆ ಬರೋದಿಲ್ಲ. ಆತ ನೋಡಿದರೆ ಇದ್ದಾಗ ಮಾಡಲಿಲ್ಲ, ಎಷ್ಟು ಫಜೀತಿ ಆಯಿತು. ಅದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥ ಕಥೆ ಇಂಥ ಕತೆ ತುಂಬ ಹೇಳ್ತಾರೆ, ಎಲ್ಲ ಹೇಳೋದು ಗೊತ್ತಿಲ್ಲ. ಆದ್ದರಿಂದ ಒಂದೆರಡು ಮೂರು ಹೇಳ್ತೇನೆ ಅಷ್ಟೇ. ಒಬ್ಬ ಬ್ರಾಹ್ಮಣ ಪಾಂಡವ ರಾಜ್ಯ ಆಡ್ತಾ ಇರ್ತಾರೆ, ಮಧ್ಯರಾತ್ರಿಯ ಸಮಯ, ಒಬ್ಬ ಬ್ರಾಹ್ಮಣ ಬರ್ತಾನೆ, ಧರ್ಮರಾಜನನ್ನು ಕೇಳ್ತಾನೆ. ರಾಜ, ನಾನು ದೊಡ್ಡ ಯಜ್ಞ ಮಾಡಬೇಕಾಗಿದೆ, ಬೆಳಗಾದಷ್ಟು ಯಜ್ಞ ಮಾಡಬೇಕು, ಸ್ವಲ್ಪ ಧನ ಸಹಾಯ ಮಾಡು ಅಂತ ಕೇಳ್ತ ಧರ್ಮರಾಜನನ್ನು. ಧರ್ಮರಾಜ ತುಂಬ ಹೆಸರೇ ಧರ್ಮರಾಜ, ಕೇಳಬೇಕಾ? ಆಯಿತು, ಕೊಡ್ತೇನೆ ನಾನು. ಪ್ರಾತರ್ದದಾನಿ ಯಜ್ಞೇಶ್ವರೇಣಾಭಿಯುತೇಷು ಭಕ್ತ್ಯ ಪೃಥ್ವೀಂ ಪ್ರಶಾಸತ್ಸು ಪೃಥಾಸುತೇಷು ಇಯಕ್ಷು ರಾಗಾ ನಿಶಿ ವಿಪ್ರವರ್ಯ ಯುಧಿಷ್ಠಿರಂ ವಿತ್ತವಭೀಪ್ಸಮಾನ. ಪ್ರಾತರ್ದದಾನಿ ಪ್ರಾಣಿಗೆ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಬ್ರಾಹ್ಮಣ ತುಂಬ ನಿರಾಶೆ ಆಯಿತು. ಆತನಿಗೆ ಯಜ್ಞ ಮಾಡಬೇಕಾಗಿತ್ತು, ಬೆಳಿಗ್ಗೆ ಕೊಟ್ಟರೆ ಮಾಡೋದು ಯಾವಾಗ, ಬೆಳಿಗ್ಗೆನೇ ಕಾರ್ಯಕ್ರಮ ಅಂತ ಅಂದ್ಕೊಂಡು ರಾಜ ನೀರೇ ಕೊಡೋದು ಕೇಳೋದಕ್ಕೆ ಸಾಧ್ಯ ಇಲ್ಲ. ಆಗ ಯುವರಾಜನ ಹತ್ರ ಹೋದ, ಯುವರಾಜ ಭೀಮಸೇನ ದೇವರು, ಯುವರಾಜ ಭೀಮಸೇನ ತಕ್ಷಣ ಮಾತಾಡಿಸಲು. ಅಂಥ ಕಾಲ ಇತ್ತು, ಮಧ್ಯರಾತ್ರಿಯಲ್ಲಿ ಮಹಾರಾಜ ನೋಡ್ಬೋದಾಗಿತ್ತು, ವರ್ಕಿಂಗ್ ಅವರ್ಸಲ್ಲಿ ಕ್ಲರ್ಕ್ ನೋಡೋಕ್ಕೆ ಬರೋದಿಲ್ಲ ಅಂತ ಕಾಲ ಇತ್ತು. ಅದು ಇರೋದಿಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ರಾಜ ಪಾಂಡವರ್ಗ ಡಿಸಿಪ್ಲಿನಲ್ಲಿ ಹೇಳ್ತಾ ಇದ್ದಾರೆ, ರಾಜನ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ನೋಡ್ಬೋದು, ನೋಡಿದ ಯುವರಾಜನ ನೋಡ್ಬೋದಾಗಿತ್ತು. ಭೀಮಸೇನ ಕೇಳಿದ, ಏನು ಬಂದಿದ್ದು ಆಚಾರ್ಯ ಅಂತ ಕೇಳಿದ. ಹೀಗೆ ನನಗೆ ಯಜ್ಞ ಮಾಡೋಕ್ಕೆ ಹಣ ಬೇಕಾಗಿದೆ, ರಾಜರನ್ನು ಕೇಳ್ಬೋದಲ್ಲ ಅಂತ ಕೇಳಿದ್ರು. ಕೇಳಿದೆ, ಏನಂದರು? ಬೆಳಗ್ಗೆ ಕೊಡ್ತೇನೆ ಅಂದರು. ಬೆಳಗ್ಗೆ ಇಸ್ಕೊಡಿಲ್ಲ, ಅದು ಈಗಲೇ ಬೇಕು ಅಂತ ಹೇಳಿದ. ಆಗ ಭೀಮಸೇನ ಒಂದು ದೊಡ್ಡ ತತ್ವವನ್ನು ಜಗತ್ತಿಗೆ ತೋರಿಸಿಕೊಡ್ತಾರೆ. ಏನು ತತ್ವ? ಅವ್ರು ಒಳ್ಳೆ ಕೆಲಸಕ್ಕೆ ದುಡ್ಡು ಕೇಳ್ತಾರೆ, ಕೊಡಲೇಬೇಕು. ಆದರೆ ರಾಜರ ಅಪ್ಪಣೆ ಬೆಳಗ್ಗೆ ಕೊಡಬೇಕು ಅಂತಿದೆ. ಮರುದಿವಸ ಡೇಟ್ ಚಕ್ರ ಇವತ್ತು ಕೊಟ್ಟರೆ ಕ್ಯಾಶ್ ಆಗೋದಿಲ್ಲ, ಅವತ್ತೇ ಕೊಡಬೇಕದು. ಬೆಳಗ್ಗೆ ಕೊಡೋದು ನೀ ಕೊಡಾಗಿಲ್ಲ. ನಾನೀಗ ಏನು ಮಾಡಬೇಕೀಗ? ಒಳ್ಳೆ ಕೆಲಸ ಕೊಡಬೇಕು, ಆದರೆ ರಾಜರ ಅಪ್ಪಣೆ ಇಲ್ಲದ ಕೊಡಬಾರ್ದು. ಇದು ಧರ್ಮ ಸಂಕಟ ಅಂತ ಕರೀತಾರೆ. ಎಷ್ಟು ಒಳ್ಳೆ ಮಾತಿದ್ವು ಅಂತ. ಆಗ ಭೀಮಸೇನ ಏನು ಗೊತ್ತಾ ಮಾಡಿದ್ದು? ಜಗತ್ತಿಗೆಲ್ಲ ಪಾಠ ಹೇಳಿಕೊಡ್ತಾರೆ. ಏನು ಪಾಠ ಅಂದರೆ, ರಾಜನ ಸೊತ್ತನ್ನು ಕೊಡಬೇಕಾದ್ರೆ ಬೆಳಗಾಗಬೇಕು, ನನ್ನ ಸೊತ್ತನ್ನು ಕೊಡೋದಕ್ಕೆ ಏನೂ ಇಲ್ಲ ಅಂತೇಳಿ ತಮ್ಮ ಬಂಗಾರದ ಕಡಗ, ರತ್ನಗಜ್ಜದ ಕಡಗವನ್ನು ದಾನ ಮಾಡಿಬಿಟ್ರು. ಇದು ಆಪತ್ಕಾಲದಲ್ಲಿ ಮಾಡಬೇಕಾದ ರೀತಿ. ಅದನ್ನು ಕೊಡಾಗಿಲ್ಲ, ಧರ್ಮ ಬಿಡಾಗಿಲ್ಲ. ಅದಕ್ಕೆ ಅದಾತ್ ನಿಜಹಸ್ತ ಭೂಷಣಂ ಅನರ್ಘ್ಯಂ ಅಗ್ನಿ ಪ್ರತಿಮಂ ಅಂತ ಅಪಾರವಾದ ರತ್ನ ಭೀಮಸೇನ ಕೈ ಕಡಗ ಅಂದರೆ ಅದು ಕೊಟ್ಟ ಹುಣಸೆ ಬೀಜಕ್ಕೆ ಎಷ್ಟು ಬೆಲೆ ಇದೆ ನಮಗೆ ಗೊತ್ತಿದೆ. ಅಂದಮೇಲೆ ಎಷ್ಟು ಬೆಲೆ ಇರಬೇಕು? ತೊಗೊಂಡು ಹೊರಟ್ಬಿಡ್ತಾನೆ ಆ ಬ್ರಾಹ್ಮಣ, ಯಜ್ಞ ಮಾಡಲಿಕ್ಕೆ ಎಡೆ ಮಾಡಿಕೊಂಡು ಹೊರಡ್ತಾನೆ. ಭೀಮಸೇನ ಆಗ ನಗಾರಿ ಬಾರಿಸಿಬಿಡ್ತು ಜೋರಾಗಿ. ಧರ್ಮರಾಜ ಕೇಳ್ತಾನೆ, ಆ ನಗಾರಿ ಯಾವುದು ಗೊತ್ತಾ? ವಿಜಯ ದುಂದುಭಿ, ಅದು ಶತ್ರುಗಳ ಮೇಲೆ ಜಯ ಸಾಧಿಸಿದಾಗ ಬಾರಿಸ್ತಕ್ಕಂಥ ನಗಾರಿ. ಇಲ್ಲಿ ಯುದ್ಧನೂ ಇಲ್ಲ, ಏನೂ ಇಲ್ಲ, ಶತ್ರುಗಳ ಮೇಲೆ ಜಯ ಸಾಧಿಸೋ ಪ್ರಸಂಗನೂ ಬಂದಿಲ್ಲ. ಯಾತಕ್ಕೆ ಭೀಮಸೇನ ನಗಾರಿ ಬಾರಿಸಿದ್ದು ಅಂತ ಧರ್ಮರಾಜ ಕೇಳ್ತಾನೆ. ತಟ್ಟ ಭೀಮಸೇನ ಉತ್ತರ ಕೊಡ್ತಾನೆ, ಏನಂತ ಗೊತ್ತಾ? ಇವತ್ತು ದೊಡ್ಡ ವಿಜಯವನ್ನು ನಮ್ಮ ಅಣ್ಣ ಸಾಧಿಸಿಬಿಟ್ಟಿದ್ದಾನೆ, ಅದಕ್ಕೆ ನಗಾರಿ ಬಾರಿಸ್ತೀನಿ ಅಂತ ಹೇಳಿದ್ದೆ. ಏನು ವಿಜಯ ನಿಮಗೆ ಸಾಧಿಸಿದ್ದಾನೆ ಅಂದರೆ, ನಮ್ಮ ಅಣ್ಣ ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಬೆಳೆದರೂ ಬದುಕಿರ್ತೇನೆ ಅಂತ ಗ್ಯಾರಂಟಿ ಇದೆ ಅಂತ ಆಯ್ತಲ್ಲ ಆತನಿಗೆ, ಅದಕ್ಕೆ ಅದು ಮೃತ್ಯುಂಜಯ ಆಗಿದ್ದಾನೆ, ನಗಾರಿ ಬಾರಿಸ್ತೀನಿ ಅಂತ ಹೇಳಿಬಿಟ್ರು. ಧರ್ಮರಾಜನಿಗೆ ಆಶ್ಚರ್ಯ ಆಯಿತು. ಭೀಮನ ಮಾತು ಅರ್ಥ ಮಾಡಿಕೊಂಡ. ಭೀಮ ಏನು ಹೇಳಿದ ಗೊತ್ತಾ? ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿದೆಯಲ್ಲ, ಬೆಳಗ್ಗೆವರೆಗೂ ನೀನು ಬದುಕಿರ್ತಿ ಅಂತ ಏನು ಗ್ಯಾರಂಟಿ? ದುಡ್ಡಿರುತ್ತೆ ಅಂತ ಏನು ಗ್ಯಾರಂಟಿ? ಆ ಬ್ರಾಹ್ಮಣ ಮತ್ತೆ ಬರ್ತೇನೆ ಅಂತ ಏನು ಗ್ಯಾರಂಟಿ? ಅಂದಮೇಲೆ ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು, ನಾಳೆ ಅನ್ನಬಾರದು, ಈಗಲೇ ಮುಗಿಸ್ಬಿಡ್ಬೇಕು. ನಾವೆಲ್ಲ ಕೆಟ್ಟ ಕೆಲಸ ಈಗಲೇ ಮುಗಿಸ್ಬಿಡ್ತೇವೆ, ಅದು ತಪ್ಪಾಗುತ್ತೆ. ಒಳ್ಳೆ ಕೆಲಸ ಈಗಲೇ ಮುಗಿಸ್ಬೇಕು, ಕೆಟ್ಟ ಕೆಲಸ ಮಾಡಲೇಬಾರದು, ಇದು ಜೀವನದ ಸಿದ್ಧಾಂತ. ಅದಕ್ಕೆ ಭೀಮಸೇನ ಮಾತು ಅರ್ಥವಾಯ್ತಂತೆ. ಧರ್ಮ ತಿಳ್ಕೊತಾರೆ, ನಮಗೆ ಆಶ್ಚರ್ಯ. ಮಧ್ಯರಾತ್ರಿಯಲ್ಲಿ ಆತ ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಭೀಮಸೇನ ನಗಾರಿ ಬಾರಿಸ್ಬಿಟ್ಟ. ರಿಟೈರ್ಮೆಂಟ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ, ನಮಗೆಷ್ಟು ನಗಾರಿ ಬಾರಿಸ್ಬೇಕು ಲೆಕ್ಕ ಹಾಕಿ ನೋಡೋಣ. ನಗಾರಿ ಒಂದ್ಸರಿ ಬಾರಿಸ್ಬಾರ್ದು, ಬಾರಿಸ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ ಅಂತ ಪುರಂದರದಾಸರ ಮಾತು. ಅದಕ್ಕೆ ಏಕಾದಶಿ ಮಾಡಿ, ಮುಂದೆ ಏಕಾದಶಿ ಮಾಡ್ತೇವೆ, ಶುರು ಮಾಡ್ತೇವೆ ಆಗಲೇ. ವ್ರತ ಮುಂದಿನ ಏಕಾದಶಿ, ಓದು ಮುಂದಿನ ಜನ್ಮ, ಹಾಗೆಲ್ಲ ಮಾಡಬಾರ್ದು. ಊಟ ಇವತ್ತೇ, ಇದು ನಮ್ಮ ಪ್ರಾಬ್ಲಮ್, ಹಾಗೆ ಮಾಡಬಾರ್ದು. ಇವತ್ತು ಒಳ್ಳೆ ಕೆಲಸ ಇವತ್ತು ಮಾಡೋಣ, ಕೆಟ್ಟ ಕೆಲಸ ಮಾಡೋದೇ ಬೇಡ. ಇದನ್ನು ತಿಳಿಸೋಕ್ಕೆ ಕಥೆ ಬಂದಿದೆ. ತಷ್ಟ ಧರ್ಮರಾಜ ಹಾಗೆ ಮಾಡ್ತಾನೆ. ಆ ಬ್ರಾಹ್ಮಣ ಮತ್ತೆ ಬಂದಂತ ಮರುದಿವಸ ಧರ್ಮರಾಜ ನೋಡ್ದ, ನೋಡ್ತಾನೆ ಬ್ರಾಹ್ಮಣ ಯಾರು ಗೊತ್ತಾ? ಕೃಷ್ಣ ಆ ವೇಷದಲ್ಲಿ ಬಂದಿದ್ದಂತೆ. ಧರ್ಮರಾಜ ಜ್ಞಾನ ಕೊಡಲಿಕ್ಕೆ ಅಂತ ವೇಷದಲ್ಲಿ ಬಂದಿದ್ದಂತೆ. ನೋಡಿದೆಯಾ, ಭೀಮಸೇನ ಹೇಳಿದ್ವರಿಗೆ ಗೊತ್ತಾಗಲೇ ಇಲ್ಲ. ಧರ್ಮ ಸೂಕ್ಷ್ಮ ಯಾವಾಗಲೂ ಕೂಡ ಹುಡುಕು ಅವಕಾಶ ಹುಡುಕು. ಯಾರೊಬ್ರು ನಮ್ಮ ತಾಯಿ ಅಂತ ಕೇಳ್ತಾರೆ, ಜೀವನದ ಬೆಸ್ಟ್ ಚಾನ್ಸ್ ಅದು. ಹೊಟ್ಟೆಗಿಲ್ಲದ ಒದ್ದಾಡ್ತಿರ್ತಾರೆ ಪಾಪ, ಅವನಿಗೆ ಹಾಕ್ಕೊಟ್ರೆ ಆಗ ಉಪಯೋಗ. ಮರದ ಸಂಪತ್ತು ಕೊಟ್ಟ ಬಂದರೆ ಉಪಯೋಗ ಇಲ್ಲ, ಹಾಕ್ಕೊಡ್ಬೇಕದು. ಆ ಕಾಲ ನಾವು ಬಡವ್ರನ್ನ ಮಾಡಬಾರ್ದು, ಜನಗಳನ್ನು ಬಡವರಿದ್ದಾಗ ಅದು ಉಪಯೋಗ ಮಾಡಿ ಉದ್ಧಾರ ಮಾಡಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರಿಗೆ ಅವಕಾಶ ಸಹಾಯ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಅಂದರೆ ನಮ್ಮ ಜೀವನದ ಪುಣ್ಯ ಅಂತ ಅರ್ಥ. ಅದನ್ನು ತಿಳಿಸ್ಕೊಡೋದಕ್ಕೆ ಕಥೆ ಹೊರಟಿದೆ. ಇದು ಒಬ್ಬಿಬ್ಬರಿಗೆ ಸಂಬಂಧಪಟ್ಟ ಕಥೆಯಲ್ಲ, ಇಡೀ ಮನುಕುಲಕ್ಕೆ ಸಂಬಂಧಪಟ್ಟ ಕಥೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಭಗವಂತನನ್ನು ಮೆಚ್ಚಿಸಿಬಿಟ್ಟು ಉದ್ಧಾರದ ಹಾದಿಯನ್ನು ಕಾಡಬೇಕು ಅನ್ನೋ ತತ್ವವನ್ನು ಹೇಳ್ತಕ್ಕಂಥ ಕಥೆ. ಇಂಥ ಕಥೆಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಎಷ್ಟು ಸಿದ್ಧಿ ಬರುತ್ತೆ. ಮತ್ತೊಂದು ಕಥೆ. ಒಬ್ಬ ಇದ್ದ, ಅವನು ಒಬ್ಬ ಬಡಗಿ, ಕುರುಕ್ಷೇತ್ರಕ್ಕೆ ಹೋದ. ಒಳ್ಳೆ ಸೂರ್ಯಗ್ರಹಣದ ಕಾಲ, ಎಲ್ಲರೂ ದಾನ ಮಾಡೋದನ್ನು ನೋಡಿದೆ, ಏನೇನೋ ದಾನ ಮಾಡ್ತಾ ಇದ್ದಾರೆ. ತನಗೂ ದಾನ ಮಾಡಬೇಕು ಅನ್ನಿಸ್ತು. ಏನೂ ಇಲ್ಲ ಅವನ ಹತ್ರ, ಪಾಪ ಹೆಂಡತಿ ಮುಂದೆ ಹೇಳ್ಕೊಂಡ, ನೋಡು ಎಷ್ಟೆಷ್ಟು ಜನ ದಾನ ಮಾಡ್ತಾ ಇದ್ದಾರೆ, ಗ್ರಹಣದ ಪರ್ವಕಾಲ ಇದು, ನನ್ನಲ್ಲಿಲ್ಲ, ಏನು ಮಾಡಲಿ ಅಂದರೆ ಹೆಂಡತಿ ಹೇಳಿಲ್ಲಂತೆ. ಸ್ವಾಮಿ ಯಾಕೆ ಯೋಚನೆ ಮಾಡ್ತೀರಿ? ಏನಿಲ್ಲ ಅಂತ ಯೋಚನೆ ಮಾಡಬೇಡಿ. ಈ ಬಡಗಿ ಕೆಲಸ ಮಾಡೋ ಕೆಲಸ ಇದೆಯಲ್ಲ, ಅದನ್ನೇ ಕೊಟ್ಟುಬಿಡಿ. ಯಾಕೆ ಏನಾದರೂ ಕೊಡಬೇಕಲ್ಲ, ಇದ್ದಿದ್ರೆ ಕೊಡೋಣ ಅಂತ ಹೇಳ್ತಾಳೆ. ಇದಕ್ಕೆ ಯಥಾಶಕ್ತಿ ದಾನ ಅಂತ ಅದು ಕರೀತಾರೆ. ಕೋಟಿ ರೂಪಾಯಿ ಇದ್ರೆ 50 ಲಕ್ಷ ಕೊಡ್ತೇನೆ, ದಾನ ಅಲ್ಲದು. 1 ರೂಪಾಯಿ ಇದ್ರೆ 50 ಪೈಸೆ ಕೊಡು, ಅದು ದಾನ ಅಷ್ಟೇ ಹೊರತು ಇದ್ರೆ ಕೊಡ್ತೇನೆ ಇಲ್ಲ ಬಿಟ್ಟುಬಿಡ್ತೇನೆ ಅನ್ನಬಾರದು. ಇದ್ದಿದ್ದರಲ್ಲಿ ಕೊಡಿ ಅಂತ ಶಾಸ್ತ್ರ ಹೇಳುತ್ತೆ. ಅವನು ಕೊಟ್ಟುಬಿಟ್ಟ, ಮುಂದೆ ಸತ್ತ, ಕಾಲ ಮುಗಿತು, ಸತ್ತ. ಅವನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಹೇಳ್ತಾರೆ ದೊಡ್ಡ ಲೋಕ ಕಾದಿದೆ ಅಂತ ಹೇಳಿಬಿಟ್ಟು. 100 ವರ್ಷ ಅಲ್ಲ, 100,000 ವರ್ಷ ಸುಖವಾಗಿರು ಅಂತ ಹೇಳಿಬಿಡ್ತಾರೆ. ಅವನಿಗೆ ಆಶ್ಚರ್ಯ ಆಯಿತು. ನಾನು ಅಂಥ ದಾನ ಏನು ಮಾಡಿದ್ದೇನೆ ಅಂತ ಕೇಳಿದ. ಕುರುಕ್ಷೇತ್ರದಲ್ಲಿ ಮಾಡಿದೆ ನೋಡು, ಆ ದಾನಕ್ಕೆ ಸಿಕ್ಕ ಫಲ ಅಂತ ಹೇಳ್ತಾರೆ. ನಮಗೆ ಖುಷಿಯಾಗುತ್ತೆ, ನಾವು ಉಡಿಗಿಡಿ ದಾನ ಮಾಡಿಬಿಟ್ರೆ, ಯಾರು ಬಂದಾಗ ಬಡಿಗೆ ಪದಾರ್ಥ ದಾನ ಮಾಡಿಬಿಟ್ರೆ ಅಂತ ಕೇಳಿದ. ಹಾಗಲ್ಲ, ಅವನ ಇದ್ದಿದ್ದೇ ಅದು, ಅದನ್ನು ಕೊಟ್ಟ ಅಂದರೆ ಸರ್ವಸ್ವ ಕೊಟ್ಟ ಅಂತ ಅರ್ಥ. ಅದಕ್ಕೆ ಭಗವಂತ ಎಷ್ಟು ಕೊಟ್ಟಿದ್ದ. ನಾವೆಲ್ಲ ಇಟ್ಟುಕೊಂಡು ಒಂದು 1,00,000 ಇದೆ ಅಂತ ತಿಳ್ಕೊಂಡು 10 ರೂಪಾಯಿ ದಾನ ಮಾಡಿ 1,00,000 ದಾನ ಮಾಡ್ತೇವೆ. ನಾವು ಎಷ್ಟು ದಾನ ಮಾಡಿದಾಗಾಯ್ತು? ಈಗ ಬರೀ 100 ದಾನ ಮಾಡಿದ್ದಷ್ಟೇ. ಆದರೆ 1 ರೂಪಾಯಿದ್ದರೆ 1 ರೂಪಾಯಿ ಹಾಕಿಬಿಟ್ರೆ 100% ದಾನ ಮಾಡಿದಾಗ ಲೆಕ್ಕ. ಅದನ್ನು ಮಾಡಿದ್ದಾನ ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಶಕ್ತಿಯನ್ನು ಮೀರಿ ಮಾಡಬೇಕು. ಆದರೆ ಅದರಿಂದ ದೇಶ ಕ್ಲೇಶ ಆಗಬಾರ್ದು, ಲೋಕಕ್ಕೆ ತೊಂದರೆ ಆಗಬಾರ್ದು, ಅನುಕೂಲ ಆಗಬೇಕು. ಅದು ಕಥೆ ಹೇಳ್ತಾ ಇದೆ. ಇನ್ನೊಬ್ಬನೇನು ಮಾಡ್ದ, ದಾನ ಮಾಡೋಣ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ. ಸ್ನಾನ ಮಾಡಿ ಬರ್ತೀರಿ ಅಂತ ಹೋದ, ಮುಳುಗ ಹಾಕಿದ, ಮೊಸರು ಬಂತು ಹೇಳ್ಕೊಂಡು ದಾನ ಮಾಡೋಕ್ಕಾಗಲೇ ಇಲ್ಲ ಅವನಿಗೆ. ಅದಕ್ಕೆ ಆಮೇಲೆ ಅನ್ನಬೇಡಿ ಅಂತ ಹೇಳಿದ್ದ. ಆಮೇಲೆ ಅನ್ನಬೇಡಿ, ಇದ್ದಾಗ ಮಾಡಿಬಿಡಿ. ನಾಳೆ ಅಂತ ಹೇಳಿದರೆ ಹಾಳು ಅಂತಲೇ ಕರೆಯೋ. ನಾಳೆ ಅಂತ ಹೇಳಿದರೆ ಇರೋದು ಗ್ಯಾರಂಟಿ ಇಲ್ಲ. ಜೀವನದಲ್ಲಿ ಹೇಳ್ತಿರ್ತೇವಲ್ಲ, ಅವ್ರು ಹೇಳ್ತಾರೆ, ಅವನು ನೀರಲ್ಲಿ ಮುಳುಗ ಹಾಕಿದ, ಹೇಳೋದ್ರಾಗ ಸತ್ತಿದ್ದ. ಇವತ್ತಿನ ಕಥೆ ಬಿಟ್ಟುಬಿಡಿ. ಸಿಗ್ನಲ್ ಬಂದಿರ್ತಾರೆ, ನಿಲ್ಲಿಸಿರ್ತಾರೆ ವೆಹಿಕಲ್ಲು, ಗ್ರೀನ್ ಸಿಗ್ನಲ್ಲು ಬರೋ ಹೊತ್ತಿಗೆ ಇವನೇ ಹೋಗಿಬಿಟ್ಟಿರ್ತಾರೆ. ಯಮಳೋಕ್ಕೆ ಗ್ರೀನ್ ಸಿಗ್ನಲ್ ಬಂದಿರುತ್ತಾರೆ. ಹಾರ್ಟ್ ಅಟ್ಯಾಕ್ ಯಾವಾಗಲೂ ಯಾರಿಗೂ ಗೊತ್ತೀಗಾಗಲೇ, ಯಾರು ಯಾವ ಸಾಯ್ತಾರೆ ಗೊತ್ತಿಲ್ಲ. ಅದರಿಂದಾಗಿಯೇ ಇರೋ ಅವಕಾಶ ಕಳ್ಕೊಳ್ಳಬಾರದು ಅಂತ ತತ್ವ ಹೇಳುತ್ತೆ. ನೋಡಿದ್ಯಾ, ಇಂಥ ಕಥೆ ಹೇಳಿದ್ದೇನೆ, ಅನುಸರಣೆ ಮಾಡು, ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾರೆ. ಚಾತುರ್ಮಾಸ ವ್ರತವನ್ನು ಮಾಡ್ತಾನೆ ಆಮೇಲೆ, ಅದರ ಫಲ ಎಲ್ಲ ಸಿದ್ಧಿಯನ್ನು ಕಾಣ್ತಾನೆ. ಅದಕ್ಕೆ ಚಾತುರ್ಮಾಸ ವ್ರತ ಅಂದ್ರೆ ಒಂದೇ, ಚತುರ್ವಿಧ ಪುರುಷಾರ್ಥ ಸಾಧನೆ ವ್ರತ ಅಂದ್ರೆ ಒಂದೇ. ಇಂಥ ವ್ರತವನ್ನು ಮಾಡಿದ ಪುಣ್ಯಾತ್ಮ ಆತ, ಅದಕ್ಕಿಂತ ಪರ್ವಕಾಲದ ನಮಗೆ ಬಂದಿದೆ, ಅದು ತಪ್ಪದೆ ಮಾಡಬೇಕು ಅಂಥೇಳಿ ಸಾಕ್ಷಾತ್ ವರಾಹ ರೂಪದ ಭಗವಂತ. ದಶಾವತಾರದಲ್ಲಿ ವರಾಹ ರೂಪ ಒಂದು, ಮತ್ಸ್ಯ ಕೂರ್ಮ ವರಾಹ, ಆ ರೂಪದ ಭಗವಂತ ಧರಣಿ ದೇವಿ ಉಪದೇಶ ಮಾಡಿದ್ದೆ ವರಾಹ ಪುರಾಣದ ಭಾಗ ಇದೆ. ಅದನ್ನು ಹೇಳಿ ಮುಕ್ತಾಯ ಮಾಡಿದ್ದಾರೆ. ಅಂತ ಯೋಗ ನಮಗೆ ಬಂದಿದೆ, ಅದು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ಶ್ರೀಯುತರಾದ HS ವಾಸ್ತುವಿಮೂರ್ತಿ ದಂಪತಿಗಳು, ಶ್ರೀಯುತರಾದ ಶ್ರೀ DN ಗುರುರಾಜರಾವ್ ದಂಪತಿಗಳು, ಶ್ರೀಯುತರಾದ